தம் தேவம் பிதரம் பதிம் குருதவம் வந்தே ரமாவந்தகம். ஆனந்தீர்ந்திரோ ஹிருதம் வரே யத்வச்சந்திரிகா ஸ்வாந்த சந்தாபம் முனிகுந்தனி. பதவாக்கிய பிரமாணஜான் பிரணம்ய சிரசா குருன் வியாகரிஷே ததாபோசம் விஷ்ணுதத்த விநிர்ணயம். இதுக்கு பத்மநாப தீர்த்தர டிப்பணி இது, நாராயண பண்டிதாச்சாரிய டிப்பணி இது, ಮತ್ತು ಟೀಕಾರ ಟಿಪ್ಪಣಿ ಇದೆ. ಸಮಾನ ಪ್ರಸಿದ್ಧಿ ಬಂದಿರೋದು ಜೈತೀರ್ಥರದೇ. ನಿನ್ನೆ ಹೇಳಿದಂತೆ ವಿಶ್ವಶೋದಯ ಮಾತನೋತಿ ತದನು ತ್ರಾಣಂ ವಿಧತ್ತೆ ಪುನಃ ಸೌಖ್ಯಾಪ್ತಿ ಇತರ ಹಾನಿ ಸಾಧನಮಲಂ ಭಕ್ತಿ ಶ್ರುತಿ ವ್ಯಂಜಯನ್ ಸ್ವಾಪಂ ಪ್ರಾಪಯತಿ ಶ್ರಮಾಪಹೃತಯೇ ಕಲ್ಪಾವಸಾನೇಚಯ ತಂ ದೇವಂ ಪಿತರಂ ಪತಿಂ ಗುರುತಮಂ ವಂದೇ ರಮಾವಲ್ಲಭಂ. ಇದಕ್ಕೆ ರಾಯರ ಟಿಪ್ಪಣಿ ಕೂಡ ಇದೆ. ದೇವಂ ನಾರಾಯಣಂ ನತ್ವ ಪೂರ್ಣಬೋಧಾಧಿಕಾನ್ ಗುರೂನ್ ವಿರುಣೋಮಿ ಯಥಾಬೋಧಂ ತತ್ವ ನಿರ್ಣಯ ಪಂಚಿಕಾಂ. ರಘುತ್ತಮ ಸ್ವಾಮಿಗಳ ಭಾವಬೋಧ ಅಂತಿದೆ. ಶ್ರೀನಿವಾಸ ತೀರ್ಥರ ವಾಕ್ಯಾರ್ಥ ದೀಪಿಕಾ ಇದೆ. ಬಹಳಷ್ಟು ಹೆಚ್ಚು ಟಿಪ್ಪಣಿ ಇರತಕ್ಕಂಥ ಗ್ರಂಥಗಳಲ್ಲಿ ತತ್ವನಿರ್ಣಯ ಟೀಕಾ ಕೂಡ ಬಂತು. ಆಮೇಲೆ ಪದವಾಕ್ಯ ಪ್ರಮಾಣ ಜ್ಞಾನ್ ಪ್ರಣಮ್ಯ ಶಿರಸಾ ಗುರೂನ್ ವ್ಯಾಕರಿಷ್ಯೇ ಯಥಾಬೋಧಂ ವಿಷ್ಣು ತತ್ವ ವಿನಿರ್ಣಯಂ. ಇದಾದ ಮೇಲೆ ಇದಕ್ಕೆ ಅವತಾರಿಕ ಕೂಡ ಆಚಾರ್ಯ ಮೊದಲನೇ ಶ್ಲೋಕ ಇದೆ. ಓಂ ಸದಾಗಮೈಕ ವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷ ಶೇಷ ಸದ್ಗುಣಂ. ಸದಾಗಮೈಕ ವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷ ಅಶೇಷ ಸದ್ಗುಣಂ. ಮುಖ್ಯ ಅನ್ವಯ ನಾರಾಯಣಂ ವಂದೇ, ನಾರಾಯಣನನ್ನು ನಮಸ್ಕರಿಸುತ್ತೇನೆ. ಯಾವಾಗ ಒಂದೇ ಅಂದರೆ ಸದಾ ಒಂದೇ, ಯಾವಾಗಲೂ ನಮಸ್ಕಾರ ಮಾಡ್ತೇನೆ ನಾರಾಯಣನಿಗೆ. ಸದಾ ಒಂದೇ, ಒಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ. ಇದ್ದಾಗೆ ವಾಸುದೇವನನ್ನು ನಾರಾಯಣನನ್ನು ಸದಾ ವಂದಿಸುತ್ತೇನೆ. ಅದು ಹೇಗಿದ್ದಾನೆ? ಮೂರು ಅಬ್ಜೆಕ್ಟಿವ್ಸ್ ಹಾಕ್ತಾನೆ. ನಾರಾಯಣ ಹೇಗಿದ್ದಾನೆ ಅಂದರೆ ಸದಾಗಮೈಕ ವಿಜ್ಞೇಯಂ ಮೊದಲೇ, ಸಮತೀತ ಕ್ಷರಾಕ್ಷರಂ ಎರಡನೇ, ನಿರ್ದೋಷಾಶೇಷ ಸದ್ಗುಣಂ ಮೂರನೇ. ಈ ಮೂರು ಇದ್ರ ಮೂರು ಪರಿಚ್ಛೇದ ಇದರಲ್ಲಿ. ಸೊ ಮೂರು ವಿಶೇಷಣ ಹಾಕಿದ್ದ, ಮೂರು ಪರಿಚ್ಛೇದ ಮೂರು ವಿಶೇಷಣ. ಇಷ್ಟೊತ್ತು ಪ್ರಕರಣಗಳಲ್ಲಿ ನೋಡಿದ್ರಲ್ಲಿ ಪರಿಚ್ಛೇದ ಇರತಕ್ಕಂಥ ಒಂದೇ ಪ್ರಕರಣ ಅಂದರೂ ಕೂಡ ವಿಷ್ಣುತತ್ವ ವಿನಿರ್ಣಯ. ಅದರಲ್ಲಿ ಏನು ಹೇಳ್ತಾರೆ ಎಂಬುದಕ್ಕೆ ಮೂರು ವಿಶೇಷಣ ಹಾಕಿದ್ದರಿಂದ ಮೂರು ಅಧ್ಯಾಯ, ಮೂರು ಪರಿಚ್ಛೇದ ಅಂದರೆ ಅಧ್ಯಾಯ. ಮೂರು ಅಧ್ಯಾಯಗಳಲ್ಲಿ ಮೂರು ವಿಷಯವನ್ನು ಹೇಳ್ತಾರೆ. ಸದಾಗಮೈಕ ವಿಜ್ಞೇಯಂ ಮೊದಲನೇ, ಸದಾ ಆಗಮೈಕ ವಿಜ್ಞೇಯಂ ಅಥವಾ ಸದಾಗಮೈಹಿ ಏಕ ವಿಜ್ಞೇಯಂ. ಸದಾಗಮಗಳಿಂದ ಮಾತ್ರವೇ ತಿಳಿಯಲ್ಪಡತಕ್ಕಂತಹ, ಸದಾಗಮಗಳಿಂದ ಮಾತ್ರವೇ ತಿಳಿಯಲ್ಪಡತಕ್ಕಂತಹ. ಆಮೇಲೆ ಸಮತೀತ ಕ್ಷರಾಕ್ಷರಂ, ಸಮ್ಯಕ್ ಅತೀತ ಕ್ಷರ ಅಕ್ಷರ, ಕ್ಷರ ಅಂದರೆ ಬ್ರಹ್ಮಾದಿಗಳು, ಅಕ್ಷರ ಮಹಾಲಕ್ಷ್ಮಿ, ಅವರನ್ನು ಸಮತೀತ ಮೀರಿ ನಿಂತಿರತಕ್ಕಂತಹ ಕ್ಷರಾಕ್ಷರ ಪುರುಷೋತ್ತಮನಾದಂತಹ ನಿರ್ದೋಷ ಅಶೇಷ ಸದ್ಗುಣಂ, ನಿರ್ದೋಷವಾದ ಅಶೇಷ ಸಂಪೂರ್ಣವಾದ ಸದ್ಗುಣಂ, ಕಲ್ಯಾಣ ಗುಣಗಳನ್ನು ಹೊಂದಿರತಕ್ಕಂತಹ ಮೂರು ವಿಷಯ. ಶಾಸ್ತ್ರಗಳಿಂದ ಸದಾ ವೇದ್ಯನಾದವನು, ಕ್ಷರಾಕ್ಷರ ಪುರುಷೋತ್ತಮನಾದವನು, ನಿರ್ದೋಷನೂ ಅಶೇಷ ಕಲ್ಯಾಣ ಗುಣ ಪರಿಪೂರ್ಣನೂ ಆದಂತಹ ನಾರಾಯಣನನ್ನು ಸದಾ ವಂದಿಸುವೆನು. ಇದು ಇದರ ಸಾಮಾನ್ಯವಾದ ಅರ್ಥ. ಟೀಕಾರ ಎಷ್ಟು ಬರೀತಾರೆ ನೋಡಿ, ಒಂದು ವಾಕ್ಯಕ್ಕೆ ಒಂದು ಶ್ಲೋಕಕ್ಕೆ ಎಷ್ಟು ವಿಶೇಷವಾದ ಅರ್ಥಗಳನ್ನು ಬರೀತಾರೆ. ಮುಂದೆ ಸದಾಗಮೈಕ ವಿಘ್ನ ವಿಘಾತಾದಿ ಸಾಧನತಯ ಅವಿಗೀತ ಶಿಷ್ಟಾಚಾರ ಪರಂಪರಾದ್ಯವಗತಂ ನಾರಾಯಣ ವಂದನಂ ಸ್ವಯಂ ಅಂತರಾಯ ವಿಸ್ವರೂಪಿ ಭಗವಾನ್ ಆನಂದತೀರ್ಥಮುನಿ ಶಿಷ್ಯಾನ್ ಗ್ರಾಹಯಿತುಂ ಪ್ರಕರಣಾದೌ ನಿಬಧ್ನಾತಿ. ಮೊದಲು ಎಲ್ಲ ಗ್ರಂಥಗಳಲ್ಲಿ ಹೇಳಿದ ಮೊದಲು ಏನು ಮಾಡ್ತಾ ಇದ್ದಾರೆ ಆಚಾರ್ಯರು? ಮಂಗಳಾಚರಣೆ ಮಾಡ್ತಾ ಇದ್ದಾರೆ. ಪ್ರಕರಣಾದೌ ನಿಬಧ್ನಾತಿ, ಏನು ವಿಷಯ ಅದು? ಮಂಗಳಾಚರಣೆ ಯಾತಕ್ಕೆ ಮಾಡಬೇಕು ಅಂದರೆ ಅಲ್ಲಿ ವಿಸ್ತಾರವಾಗಿ ಹೇಳಿದ್ರೆ ಎಲ್ಲ ಕಡೆಯಿದ್ರೆ ಎಲ್ಲ ಕಾಂಪ್ಯಾಕ್ಟಾಗಿ ಹೇಳಿಬಿಡ್ತಾರೆ. ಎಷ್ಟು ಇರ್ತಾರೆ ಹೇಳಿದ್ರೆ ಜ್ಞಾಪಕ ಇರುತ್ತೆ ಅಂತ ತಿಳ್ಕೊಂಡ್ಬಿಟ್ಟು ಈ ಹಂತಕ್ಕೆ ಬಂದಿದ್ದಾರಾದ್ರಿಂದ ಹೆಚ್ಚು ವಿಷಯ ಹೇಳಿದೆ. ಒಂದೇ ಮಾತನಲ್ಲಿ ಹೇಳ್ತಾರೆ, ವಿಘ್ನ ವಿಘಾತಾದಿ ಸಾಧನತಯ ಅವಿಗೀತ ಶಿಷ್ಟಾಚಾರ ಪರಂಪರಾದಿ ಅವಗತಂ ನಾರಾಯಣ ವಂದನಂ ಸ್ವಯಂ ಅಂತರಾಯ ವಿಸುರಃ ಅಪಿ ಭಗವಾನ್ ಆನಂದತೀರ್ಥಮುನಿ ಶಿಷ್ಯಾನ್ ಗ್ರಾಹಯಿತು ಪ್ರಕರಣಾದೌ ನಿಬಧ್ನಾತಿ. ತತ್ವ ಸಂಖ್ಯಾನ ಪ್ರಪಂಚ ವಿಖ್ಯಾತ್ವ ಅನುಮಾನ ಖಂಡನ, ಅದರಲ್ಲೆಲ್ಲ ಏನು ಹೇಳಿದರು ಆಚಾರ್ಯರು? ಮಂಗಳಾ ಟೀಕಾರಾಯರ ಮಂಗಳಾಚರಣೆ ಬಗ್ಗೆ ಸಾಕಷ್ಟು ವಿಷಯ ಹೇಳಿದರು. ಮಂಗಳಾಚರಣೆ ಮಾಡಬೇಕೋ ಬೇಡವೋ, ಮಾಡಿದ್ರೆ ಯಾತಕ್ಕೆ ಮಾಡಬೇಕು? ನಿರ್ಗ ಪರಿಸಾವರ್ತಿ ಮಾಡಬೇಕು ಗ್ರಂಥ. ಹಾಗಿದ್ರೆ ಆ ಗ್ರಂಥ ಮಂಗಳಾಚರಣೆ ಮಾಡಿದ ಗ್ರಂಥಗಳೆಲ್ಲ ಮುಗ್ದಿವ್ಯಾ? ಮುಗ್ದಿಲ್ಲ. ಮತ್ತೆ ಮಾಡದೇ ಇದ್ದಿದ್ದು ಮುಗುದಿಲ್ವಾ? ಮುಗಿದಿವೆ. ಅದಕ್ಕೆಲ್ಲ ಏನು ಕಾರಣ ಎಲ್ಲ ಹೇಳಿದ್ರು. ಅದೆಲ್ಲ ತಿಳ್ಕೊಂಡ್ಬಿಟ್ರೆ ನಮ್ಗೆ ಎಲ್ಲದಕ್ಕೂ ಉತ್ತರ. ಮಂಗಳಾಚರಣೆ ಒಂದಕ್ಕೆ ಉತ್ತರ ಅಲ್ಲ. ಎಷ್ಟು ಸತ್ಕಾರ್ಯಾಚರಣೆ ಮಾಡಿದವರಿಗೆ ಕೆಟ್ಟದಾಗಿರುತ್ತೆ, ದುಷ್ಕಾರ್ಯ ಮಾಡಿದ್ರೆ ಸುಖವಾಗಿರ್ತಾನೆ, ಹೋಗ್ತಾನೆ. ಅದಕ್ಕೆ ಅದೇ ಉತ್ತರ. ಮಂಗಳಾಚರಣೆ ಮಾಡಿದವರ ಗ್ರಂಥಗಳು ಮುಗುದಿಲ್ಲ, ಮಾಡದೇ ಇದ್ದ ಗ್ರಂಥಗಳು ಮುಗಿದಿದೆ. ಅಂದಮೇಲೆ ಮಾಡಿ ಏನು ಪ್ರಯೋಜನ ಅಂತ ಆಯ್ತಾಗ. ಇವತ್ತು ನನ್ನ ತಿಳ್ಕೊಂಡ್ರೆ ಹಾಗೆ ತಾನೆ, ಒಳ್ಳೆಯವ್ರಿಗೆಲ್ಲ ಏನು ಭಾರಿ ಒಳ್ಳೇದಾಗಿದೆ, ಆದ್ದರಿಂದ ಹೇಗಿದ್ರು ನಡೆಯುತ್ತೆ. ಕೆಟ್ಟವ್ರು ಸುಖವಾಗಿರ್ತಾರೆ, ಆದ್ದರಿಂದ ಕೆಟ್ಟವ್ರು ಯಾಕೆ ಆಗಬಾರ್ದು ಒಬ್ಬ ಪ್ರಶ್ನೆಗೆ ಉತ್ತರ. ಅದಕ್ಕೇನು ಉತ್ತರ ಕೊಟ್ಟರು? ಮಂಗಳಾಚರಣೆ ಮಾಡಿದ್ರು ಗ್ರಂಥ ಎಲ್ಲಿ ಮುಗಿದಿಲ್ಲ, ಅದಕ್ಕೇನು ಕಾರಣ? ಸಾಕಷ್ಟು ಮಾಡಿಲ್ಲ ಮಂಗಳಾಚರಣೆ. ಆ ವಿಘ್ನಗಳು ಎಷ್ಟಿರಬೇಕು ಅಷ್ಟು ಮಂಗಳಾಚರಣೆ ಮಾಡದೆ ಹೋದರೆ ಅದು ಕೆಲಸ ಮಾಡೋದಿಲ್ಲ. ಆದ್ದರಿಂದಾಗಿ ದೋಸೆ ಒಂದು ಕೋರ್ಸ್ ಕೊಟ್ಟು ಹೋಗ್ತಾನೆ. ಇನ್ಕಂಪ್ಲೀಟ್ ಆದರೆ ರೋಗ ವಾಸಿ ಆಗೋದಿಲ್ಲ, ಅಂದರೆ ಇನ್ಅಡಿಕ್ವೇಟ್ ಆದರೂ ವಾಸಿ ಆಗೋದಿಲ್ಲ. ಆದರೆ ಮಂಗಳಾಚರಣೆ ಅಷ್ಟು ಮಾಡಿಲ್ಲ ಅಂತ ಅರ್ಥ. ಹಾಗಿದ್ರೆ ಮಂಗಳಾಚರಣೆ ಮಾಡದಿದ್ರು ಮುಗಿದಿದ್ದಾರೆ, ಅಲ್ಲೇನು ಮಾಡಬೇಕು ಅಂತ ಕೇಳಿದರೆ ಮೊದಲೇ ಹೇಳಬೇಕು. ಅದಕ್ಕೆ ಮಂಗಳಾಚರಣೆ ಮಾಡಿಲ್ಲ ಅಂತಲ್ಲ, ಮಾಡಿರ್ತಾರೆ, ಮಾನಸಿಕವಾಗಿ ಮಾಡಿರ್ತಾರೆ, ಯಾರೋ ಮಾಡಿರ್ತಾರೆ, ಆದ್ದರಿಂದ ಆಗುತ್ತೆ. ಇನ್ನೊಂದು ಕಾರಣ ಏನು ಅಂತ ಕೇಳಿದರೆ ಮಂಗಳಾಚರಣೆ ಇನ್ನೇನು ಹೇಳಬೇಕು. ಅದಕ್ಕೆ ಕಾಯಕ ಮಂಗಳಾಚರಣೆ ಮಾತಿನಿಂದ ಮಾಡಬೇಕು ಅಂತ ಏನಿಲ್ಲ, ಕಾಯಕ ಮನಸ್ಸಲ್ಲೇ ಬೇಕಾದ್ರೂ ಮಾಡ್ಕೊಂಡ್ಬಿಡ್ಬೋದು. ಎಕ್ಸಾಮ್ ಅಲ್ಲಿ ಎಕ್ಸಾಮ್ ರಿಜಿಸ್ಟರ್ ನಂಬರ್ ಬರೆದು ಬಿಟ್ಟು ಮಂಗಳಾಚರಣೆ ಬರೆದ್ರೆ ಹೇಗಿರುತ್ತದೆ? ಅಲ್ಲಿ ಹೇಗೆ ಮಾಡ್ಕೋಬೇಕಲ್ಲಿ, ಮನಸ್ಸಲ್ಲೇ ಮಾಡ್ಕೋಬೇಕು. ಆದ್ದರಿಂದ ಅದು ಸರಿ ಹೋಯಿತು. ಆಮೇಲೆ ಅಲ್ಲಿಗೂ ಮುಗಿದಿದ್ರೆ ಜನ್ಮಾಂತರ ಪುಣ್ಯದಿಂದ ಮುಗಿದಿರಬೇಕು, ಅಥವಾ ಒಳ್ಳೆ ಕೆಲಸನೇ ಅಲ್ಲ ಆದ್ರಿಂದ ಅದು ಮುಗಿದಿರಬೇಕು. ಅರ್ಥ ಆಯ್ತಾ? ಯಾರಿಗೆ ವಿಘ್ನ ಯಾವುದಕ್ಕೆ ಬರುತ್ತೆ ಯಾವಾಗಲೂ? ಒಳ್ಳೆ ಕೆಲಸ. ಶ್ರೇಯಾಂಶ ಇಲ್ಲೇ ಹೇಳ್ತಾರೆ, ಶ್ರೇಯಾಂಶಿ ಬಹು ವಿಘ್ನಾನಿ ಅಂತ ಹೇಳ್ತಾರೆ. ಶ್ರೇಯಸ್ಸಿ ಭಾರಿ ವಿಘ್ನಗಳಾದ್ರೆ ಒಳ್ಳೆ ಕೆಲಸಕ್ಕೆ ವಿಘ್ನ ಬಂದಾಗ ಕೆಟ್ಟ ಕೆಲಸಕ್ಕೆ ಬರೋದಿಲ್ಲ ಜಾಸ್ತಿಯಾಗಿ. ಆದ್ರಿಂದಾನೆ ಮಂಗಳಾಚರಣೆ ಮಾಡೋದ್ರಿಂದ ಗ್ರಂಥ ನಿರ್ವಿಘ್ನ ಪರಿಸಮಾಪ್ತಿ ಆಗ್ತದೆ ಅಂತ ಹೇಳಿದ್ರೆ ಏನರ್ಥ? ಹಾಗೆ ಆಗ್ತದೆ ಅಂತ. ಹಾಗೆ ಆಗ್ತದೆ. ಎಲ್ಲಿ ಆಗಿಲ್ಲ ಅಲ್ಲಿ ಯಾರ ರೀತಿ ಮಾಡಿರ್ತಾರೆ, ಎಲ್ಲಿ ಆಗಿದೆ ಸಾಕಷ್ಟು ಮಾಡಿಲ್ಲ, ಇಷ್ಟೇ ಉತ್ತರ ಅದಕ್ಕೆ. ಇಷ್ಟು ಹೇಳಿ ವಿಘ್ನ ವಿಘಾತಾದಿ ಸಾಧನತಯ, ಅದಕ್ಕೆ ಉತ್ತರ ಸಿಂಪಲ್ ಆಗಿ ಎಲ್ಲ ಕಾಂಪ್ಯಾಕ್ಟ್ ಹೇಳ್ಬಿಟ್ಟು. ವಿಘ್ನ ವಿಘಾತಾದಿ ಸಾಧನತಯ, ವಿಘ್ನ ಪರಿಹಾರ ಮೊದಲಾದವುಗಳಿಗೋಸ್ಕರ ಸಾಧನವಾಗಿರತಕ್ಕಂತಹ. ಮತ್ತೆ ಮಂಗಳಾಚರಣೆ ಮಾಡಬೇಕು ಅಂತ ಎಲ್ಲಿ ಹೇಳಿದ್ದಾರೆ ಅಂದರೆ, ಅವಿಗೀತ ಶಿಷ್ಟಾಚಾರ ಪರಂಪರಾದಿ ಅವಗತಂ. ಅವಿಗೀತ ಶಿಷ್ಟಾಚಾರ ಪರಂಪರಾದಿ ಅವಗತಂ. ಅವಿಗೀತ ವಿವಾದವಿಲ್ಲದೇ ಇರತಕ್ಕಂತಹ ಶಿಷ್ಟಾಚಾರ ಸಜ್ಜನ ನಡವಳಿಕೆ ಮತ್ತು ಪರಂಪರೆಯಿಂದ ಬಂದಿರತಕ್ಕಂತಹ ಈ ಮಂಗಳಾಚರಣೆ ಮಾಡೋ ಪದ್ಧತಿ ಎಲ್ಲಿಂದ ಬಂದಿದೆ? ಎಲ್ಲ ಸಜ್ಜನರು ಮಾಡಿದ್ದಾರೆ, ಆದ್ದರಿಂದಾಗಿದೆ ಮಾಡಬೇಕು ಅಂತ ಗೊತ್ತಾಗುತ್ತೆ. ಇದರಿಂದ ಹೊಸ ವಿಷಯ ಇದು, ನಾವು ಯಾವುದೇ ಆಧಾರ ಸಿಕ್ಕಿಲ್ಲ. ಈಗ ತುಂಬ ಜನ ಜ್ಞಾನಿಗಳೆಲ್ಲ ಮಾಡ್ತಾರೆ, ಅದೇನರ್ಥ? ಅದು ಸರಿಯಾದ ವಿಷಯ ಅಂತ. ಅದು ಬೇರೆ ಆಧಾರ ಸಿಗಬೇಕಾಗಿಲ್ಲ. ಈ ಕೋರ್ಟ್ನಲ್ಲಿ ಪ್ರೆಸಿಡೆನ್ಸ್ ಅಂತ ಕರೆದು ಬಿಡ್ತಾರೆ. ಪ್ರೆಸಿಡೆನ್ಸ್ ಅಂದ್ರೆ ಏನು? ಹಿಂದೆ ರಿಪೋರ್ಟ್ ಅದು ಇಮಿಡಿಯೇಟ್ ತೀರ್ಮಾನ ಆಗೋಗ್ಬಿಡುತ್ತೆ. ಆದ್ದರಿಂದ ಯಾವಾಗಲೂ ಕೂಡ ಶಿಷ್ಟಾಚಾರ ಪರಂಪರೆಯಿಂದ ಬಂದಿರಬೇಕು, ಶಿಷ್ಟಾಚಾರ ಪರಂಪರೆಯಿಂದ ಬಂದಿರಬೇಕು. ಅದು ನಾನ್ ಕಾಂಟ್ರವರ್ಷಿಯಲ್ ಆಗಿ ಬಂದಿರಬೇಕು. ಮತ್ತೆ ಕೆಲವರು ಮಾಡ್ತಾರೆ ಕರೆ ಬಿಡ್ತಾರೆ ಅಂದರೆ ಡೌಟ್ ಬರುತ್ತೆ. ಎಲ್ಲರೂ ಮಾಡಿದಾಗ ಸಮಸ್ಯೆನೇ ಇಲ್ಲ. ಅದಕ್ಕೆ ಅವಿಗೀತ ಮತ್ತು ಆದಿ ಅಂತ ಹೇಳಿದ್ರು ಅಂತ ಕೇಳಿದರೆ ಒಂದು ನಿಯಮ ಇದೆ, ಒಳ್ಳೆ ಕೆಲಸಕ್ಕೆ ವಿಘ್ನಗಳು ಬರೋದು ಸಾಮಾನ್ಯ. ಆದ್ದರಿಂದ ಮಂಗಳಾಚರಣೆ ಮಾಡಿದ್ರೆ ಹೋಗಿ ಹೋಗುತ್ತೆ, ಯುಕ್ತಿಯಿಂದ ಹೇಳೋದಕ್ಕೂ ಬರೋದು. ಮತ್ತು ಇನ್ನೊಂದು ಕಾರಣ ಏನು? ಒಂದು ವೇದನೂ ಇರಬೇಕು ಇದಕ್ಕೋಸ್ಕರ. ವೇದವಾಕ್ಯ ಒಂದಿಲ್ಲ, ಮಂಗಳಾಚರಣೆ ಮಾಡೋಕ್ಕಂತ ವೇದವಾಕ್ಯ ಇಲ್ಲ. ಇಷ್ಟೆಲ್ಲ ಮಾಡಿದ್ರೆ ಒಂದು ಇನ್ಫರ್ಮ್ ಮಾಡಬೇಕು ನಾವೇನಂತ. ಸ್ತುತಿವಾಕ್ಯ ಇದ್ದಿರಬೇಕು ಒಂದು. ಏನಂತ? ಸಮಾಪ್ತಿ ಕಾಮೋ ಮಂಗಲ ಮಾಚರೇತ ಅಂತ ವೇದ ಇರ್ತಿರ್ಬೇಕು. ಸಮಾಪ್ತಿ ಬಯಸ್ತಕ್ಕಂಥವ್ನು ಏನು ಮಾಡಬೇಕು? ಮಂಗಳಾಚರಣೆ ಮಾಡಬೇಕು ಒಂದು ವಾಕ್ಯ ಇದ್ದಿರಬೇಕು. ಇಷ್ಟೆಲ್ಲ ಅದು ಆದಿ ಶಬ್ದದಿಂದ ಎಲ್ಲ ತಗೋಬೇಕು. ಈಗ ಒಂದು ಕಡೆಗೆ ಶಿಷ್ಟಾಚಾರ, ಮತ್ತೊಂದು ಕಡೆಗೆ ಅನುಮಿತವಾದಂಥ ಅನುಮಾನ, ಇನ್ನೊಂದು ಕಡೆಗೆ ಅನುಮಿತವಾದ ಶ್ರುತಿ. ಶ್ರುತಿ ಇಲ್ಲ ಆದರೆ ಏನು ಮಾಡಿದ್ದೇವೆ? ಶ್ರುತಿ ಇರಬೇಕು, ಇನ್ಫಾರ್ಮ್ ಮಾಡಿದ್ದೆ. ಇಷ್ಟೆಲ್ಲ ಕಾರಣದಿಂದ ತಿಳಿತಕ್ಕಂತಹ ಅದೆಲ್ಲ ಹಿಂದೆ ಹೇಳಿದ್ದಕ್ಕೋಸ್ಕರ ಒಂದೇ ಪದದಲ್ಲಿ ಹೇಳ್ಬಿಟ್ರು. ಅವಿಗೀತ ಶಿಷ್ಟಾಚಾರ ಪರಂಪರಾದಿ ಅವಗತಂ. ಏನದು? ನಾರಾಯಣ ವಂದನಂ, ನಾರಾಯಣನ ನಮಸ್ಕಾರವನ್ನು ಸ್ವಯಂ ಅಂತರಾಯ ವಿಧರೂಪಿ. ಹಾಗೊಂದು ಪ್ರಶ್ನೆ ಹಾಕ್ಕೊಂಡ್ರು ಮತ್ತೆ ಆಚಾರ್ಯ ವಿಘ್ನ ಬರುತ್ತಾ ಅಂತ ಪ್ರಶ್ನೆ. ಈಗ ನಾವು ಹನುಮಂತರ ಸ್ಮರಣೆ ಮಾಡ್ಕೊಂಡು ಮನೆ ಬಿಟ್ಟು ಹೊರಟ್ರೆ ನಿರ್ವಿಘ್ನ ಕಾರ್ಯ ಸಮಾಪ್ತಿ ಆಗ್ತದೆ ಅಂತ ಪದ್ಧತಿ ಉಂಟು. ಮತ್ತೆ ಅವರೇ ಆಚಾರ್ಯರು. ಮತ್ತೆ ಅವರಿಗೆ ವಿಘ್ನ ಬರುತ್ತಾ ಅಂತ ಕೇಳಿದರೆ ಸ್ವಯಂ ಅಂತರಾಯ ವಿಧರೂಪಿ. ಅಂತರಾಯ ಅಂದ್ರೆ ಏನೋ ವಿಘ್ನ. ಅವರಿಗೆ ಸ್ವಯಂ ಅಂತರಾಯ ವಿಧುರರು, ವಿಘ್ನ ಇಲ್ಲದವರು ಆಚಾರ್ಯ ಅಂತವರು. ವಿಘ್ನ ಎಂದೆಂದೂ ಅವ್ರಿಗೆ ಇಲ್ಲವೇ ಇಲ್ಲ. ಮತ್ತೆ ಅವ್ರ್ಯಾಕೆ ಮಾಡಬೇಕು ಅಂತ ಕೇಳಿದರೆ ಭಗವಾನ್ ಆನಂದ ತೀರ್ಥ ಮುನಿಹಿ. ವಿಘ್ನ ಯಾತಕ್ಕಿಲ್ಲ ಅಂದರೆ ಭಗವಾನ್ ಐಶ್ವರ್ಯಶ ಸಮಗ್ರಶ ಇತ್ಯಾದಿ ಹೊಂದಿರೋದ್ರಿಂದ ವಿಘ್ನ ಬರೋ ಚಾನ್ಸೇ ಇಲ್ಲ. ಮತ್ತೆ ಯಾತಕ್ಕೆ ಬರೀತಾರೆ ಹಾಗಿದ್ರೆ ಅಂದರೆ ಶಿಷ್ಯಾನುಗ್ರಹ ಇತ್ತು. ಶಿಷ್ಯದಿ ತಿಳಿಸ್ಬೇಕು ಯದ್ಯದಾಚಾರ್ಯತೆ ಶ್ರೇಷ್ಠ ತತ್ತದೇ ವೇತರು. ದೊಡ್ಡವರು ಮಾಡಿದ್ರೆ ಚಿಕ್ಕವ್ರು ಮಾಡ್ತಾರೆ ಅಂತ ನನಗೆ ಏನು ಕೆಲಸತ್ತೇನೋ. ಮಗು ನಮಸ್ಕಾರ ಮಾಡೋದಿಲ್ಲ, ದೊಡ್ಡವ್ರು ಏನು ಮಾಡ್ತಾರೆ? ಆಗ ತಾವು ಮಾಡಿ ತೋರಿಸ್ತಾರೆ, ತಕ್ಷಣ ಮಾಡುತ್ತೆ. ಅದೇ ರೀತಿಯಲ್ಲಿ ದೊಡ್ಡವ್ರು ಮಾಡಿದಾಗ ಏನು ಮಾಡ್ತಾರೆ ಉಳಿದವರು ಮಾಡ್ತಾರೆ. ಆದರೆ ಶಿಷ್ಯಾನುಗ್ರಹ ಇತ್ತು, ಶಿಷ್ಯರಿಗೆ ತಿಳಿಸಿಕೊಡೋದಕ್ಕೋಸ್ಕರವಾಗಿ ಪ್ರಕರಣ. ಅದು ಪ್ರಕರಣದ ಪ್ರಾರಂಭದಲ್ಲಿ ನಿಬಧ್ನಾತಿ ಸ್ಪಷ್ಟವಾಗಿ ಬರೀತಾ ಇದ್ದು, ಬದ್ನಾತಿ ನಿಬಧ್ನಾತಿ ಸ್ಪಷ್ಟ ಬರೀತಾ ಇದ್ದಾರೆ. ಅದೇ
ಅದೇ ಪ್ರೂವ್ ಅದು. ಮತ್ತೆ ಯಾತಕ್ಕೆ ನಮಸ್ಕಾರ ಮಾಡ್ತಾರೆ ಹಾಗೆ ವಿಘ್ನ ಇಲ್ಲದ ಯಾತಕ್ಕೆ ಮಾಡಬೇಕು ಅಂದ್ರೆ ಒಂದು ಕಾರಣ ಏನೋ ತೋರಿಸ್ಕೊಳ್ಳೋದು, ಇನ್ನೊಂದು ಕಾರಣ ಏನು ಅಂದ್ರೆ ನನ್ನ ಸ್ವಭಾವ ನಮಸ್ಕಾರ ಮಾಡೋದು ಅಂತ ಹೇಳ್ತಾರೆ. ಮತ್ತೆ ಕೆಲವರಿದ್ದು ಕೆಲಸ ಇದ್ದ ಮಾತ್ರ ಬರ್ತಾರೆ, ಕೆಲವರು ನಿತ್ಯ ಗುಡಿಗೆ ಹೋಗೋರು ಇರ್ತಾರೆ, ನಿತ್ಯ ಗುಡಿಗೆ ಹೋಗ್ತಾರೆ, ಕೆಲವು ಕೆಲಸ ಬಂದ ಮಾತ್ರ ಹೋಗ್ತಾರೆ. ಈಗ ಆಚಾರ್ಯ ಎಂಥವ್ರು ಅಂತ ಕೇಳಿದ್ರೆ ಸಹಜವಾಗಿ ಮಾಡ್ತಾರೆ, ಸದಾ ಒಂದೇ ಅಂತ ಹೇಳಿದ್ರೆ ಉತ್ತರ ಅದೇ ಈಗ ಹೇಳ್ತಾರೆ. ಅದನ್ನೆಲ್ಲ ಬಿಡಿಸ್ತಾರೆ ಮತ್ತೆ ಈಗ ಸದಾಗಮೈಕ ವಿಘ್ನೇಯಂ ಇತಿ ಸದಾ ಒಂದೇ ಇತ್ಯನೇನ ಮಮ ನಾರಾಯಣ ವಂದನಂ ನಾ ಪ್ರತ್ಯೂಹ ವಿರಹಾದಿ ಪ್ರಯೋಜನೋದ್ದೇಶೇನ ಇತಿ ಸೂಚಯತಿ. ನೀವೇನೇ ಹೇಳಿದಿರಿ ಆಚಾರ್ಯ ವಿಘ್ನ ಇಲ್ಲ ಅಂಥೇಳಿ, ನಮಗ್ಯಾಕೆ ಗೊತ್ತಾಗಬೇಕು ಅಂದರೆ ಮತ್ತೆ ಸದಾ ಒಂದೇ ಅಂತ ಹೇಳಿದ್ರಿಂದ ಮಮ ಯಾವಾಗ ನಮಸ್ಕಾರ ಒಮ್ಮೆ ನಮಸ್ಕಾರ ಮಾಡಿದರೆ ವಿಘ್ನ ಪರಿಹಾರ ಮಾಡೋದಾದರೆ ಯಾವಾಗಲೂ ಮಾಡೋರಿಗೆ ವಿಘ್ನ ಬರೋ ಚಾನ್ಸೇ ಇಲ್ಲ. ನಾರಾಯಣ ವಂದನಂ ನಾ ಪ್ರತ್ಯೂಹ ವಿರಹಾದಿ ಪ್ರಯೋಜನೋದ್ದೇಶೇನ ಸದಾ ನಮಸ್ಕಾರ ಮಾಡ್ತಕ್ಕಂಥ ನನಗೆ, ನಾರಾಯಣನಿಗೆ ಸದಾ ನಮಸ್ಕಾರ ಮಾಡ್ತಕ್ಕಂಥ ನಮಗೆ ವಿಘ್ನವೇ ಪರಿಹಾರ ಆಗಬೇಕು ಅಂತಕ್ಕಂಥ ಉದ್ದೇಶ ಏನೂ ಇಲ್ಲ, ಆದರೂ ಮಾಡ್ತಿದ್ದೇವೆ. ಅದಕ್ಕೆ ಸ್ವಭಾವ ಸ್ವಾಭಾವಿಕವಾಗಿ ಮಾಡ್ತಾ ಇದ್ದೇವೆ ಅಂತ ಅರ್ಥ. ನ ಅನಿರ್ಧಾರಿತ ಸ್ವರೂಪಸ್ಯ ವಂದನಂ ಯುಕ್ತಂ, ನ ಅನಿರ್ಧಾರಿತ ಸ್ವರೂಪಸ್ಯ ವಂದನಂ ಯುಕ್ತಂ. ಆಗೊಂದು ಪ್ರಶ್ನೆ ಗೊತ್ತು, ಆ ನಮಸ್ತೆ ನಾರಾಯಣ ಒಂದೇ ಅಂದರೆ ಸಾಕಾಗಿತ್ತು, ಇವೆಲ್ಲ ಯಾಕೆ ಅಬ್ಜೆಕ್ಟಿವ್ ಯಾಕೆ ಹೇಳಬೇಕಾಗಿತ್ತು? ಅದು ಕಾರಣ ಕೊಡ್ತಾರೆ. ನ ಅನಿರ್ಧಾರಿತ ಸ್ವರೂಪಸ್ಯ ವಂದನಂ ಯುಕ್ತಂ, ಯಾರ ಸ್ವರೂಪ ಗೊತ್ತಿಲ್ಲ ಅವ್ರಿಗೆ ನಮಸ್ಕಾರ ಮಾಡೋಕ್ಕಾಗೋದಿಲ್ಲ. ಯಾರೋ ಬಂದು ಇವ್ರ ಬಗ್ಗೆ ಶೋಕ ಬರೀರಿ ಅಂದರೆ ಇವ್ರು ಯಾರೇ ಗೊತ್ತಿದೆ ಶೋಕ ಬರೀದ ಅವ್ರ ಮೇಲೆ ಗೊತ್ತಾನೆ? ಮೊದಲು ಏನು ಹೇಳಬೇಕು ಅವ್ರ ಇವ್ರು ಇಂಥವ್ರು ಹೀಗೆ ಮಾಡಿದ್ದಾನೆ ಅವಾಗ ಏನು ಮಾಡ್ತಾರೆ, ಹಾಗಿದ್ರೆ ಬರೀತೇನೆ ಅಂತ ಹೇಳ್ತಾರೆ. ಸೊ ನಮಸ್ಕಾರ ಮಾಡೋಕೆ ಏನಾಗಿರ್ಬೇಕು? ಫಸ್ಟು ಏನಾಗಿರಬೇಕು? ಅವ್ರ ಸ್ವರೂಪ ಗೊತ್ತಾಗಬೇಕು. ಅದಕ್ಕೆ ನಾ ಅನಿರ್ಧಾರಿತ ಸ್ವರೂಪಸ್ಯ, ಅಜ್ಞಾತ ಸ್ವರೂಪ ಬೇರೆ ನಿರ್ಧಾರಿತ ಸ್ವರೂಪ ಬೇರೆ. ಸ್ವರೂಪ ಗೊತ್ತಿಲ್ಲ ಆಗಲ್ಲ, ಸ್ವರೂಪ ಗೊತ್ತಿಲ್ಲ ನಮಸ್ಕಾರ ಮಾಡೋಕ್ಕೆ ಬರೋದಿಲ್ಲ, ಸ್ವರೂಪ ಗೊತ್ತಿದ್ರೂ ಮಾಡೋಕ್ಕೆ ಬರೋದಿಲ್ಲ. ಹೇಗೆ ಗೊತ್ತಾಗಬೇಕು? ಅಸಲ್ಟ್ ಆಗಬೇಕು. ನಿರ್ಧಾರಿತ ಸ್ವರೂಪ ಗ್ಯಾರಂಟಿ ಎಂದು ಗೊತ್ತಾದಾಗ ಏನು ಮಾಡ್ತಾರೆ? ಖಂಡಿತ ನಮಸ್ಕಾರ ಮಾಡ್ತಾರೆ. ಅದಕ್ಕಾಗಿ ನ ಅನಿರ್ಧಾರಿತ ಸ್ವರೂಪಸ್ಯ ಏನು ಏನು ಯುಕ್ತ, ನ ವಂದನಂ ನ ಯುಕ್ತ, ವಂದನ ಮಾಡೋದು ಯುಕ್ತ ಅಲ್ಲ. ಹಾಗಿದ್ರೆ ಸ್ವರೂಪ ಹೇಳಿಬಿಡಿ ಅಂತ ಕೇಳಿದರೆ ಸ್ವರೂಪ ಹೇಗೆ ಗೊತ್ತಾಗಬೇಕು ನಮಗೆ? ನಚ ಲಕ್ಷಣೇನ ವಿನಾ ನಿರ್ಧಾರಣಂ, ಲಕ್ಷಣ ಹೇಳದೆ ಹೋದರೆ ಏನು ಗೊತ್ತಾಗೋದಿಲ್ಲ, ಸ್ವರೂಪ ಗೊತ್ತಾಗ. ಹಸುವಿನ ತೊಗೊಂಡು ಹಸು ಹೇಗಿರುತ್ತೆ ಗೊತ್ತಿಲ್ಲದೆ ಹೇಗೆ ತರ್ತಾರೆ ಪಾಪ? ಹಸುವಿನ ಲಕ್ಷಣ ಇದು ಅಂತ ಖಚಿತವಾಗಿ ಗೊತ್ತಾದರೆ ಏನು ಮಾಡ್ತಾನೆ? ಹಸುವನ್ನು ಗುರುತಿಸ್ತಾನೆ, ಆಮೇಲೆ ಅದರ ಮೇ ತರೋದು ಬರೋದು ಮುಂದಿನ ಪ್ರಶ್ನೆ. ಅದಕ್ಕಾಗಿ ನಚ ಲಕ್ಷಣೇನ ವಿನಾ ನಿರ್ಧಾರಣಂ, ನಚ ಲಕ್ಷಣೇನ ವಿನಾ ನಿರ್ಧಾರಣಂ, ಲಕ್ಷಣವನ್ನು ಹೇಳದೆ ಹೋದರೆ ನಿರ್ಧಾರಣ ಮಾಡಕ್ಕೆ ಬರೋದಿಲ್ಲ. ಮೊದಲೇ ವಾಕ್ಯ ನೋಡಿ, ನಾ ನಿರ್ಧಾರಿತ ಸ್ವರೂಪಸ್ಯ ವಂದನಂ ಯುಕ್ತಂ, ಯಾರ ಸ್ವರೂಪ ನಿರ್ಣಯ ಆಗಿಲ್ಲ ಅವರಿಗೆ ವಂದನ ಮಾಡಕ್ಕೆ ಬರೋದಿಲ್ಲ. ಆಮೇಲೆ ನಚ ಲಕ್ಷಣೇನ ವಿನಾ ನಿರ್ಧಾರಣಂ, ಲಕ್ಷಣ ಇಲ್ಲದವರ ಸ್ವರೂಪ ನಿರ್ಣಯ ಮಾಡಕ್ಕೆ ಬರೋದಿಲ್ಲ. ಅದಕ್ಕಾಗಿ ನಾರಾಯಣಸ್ಯ ಲಕ್ಷಣಾನಿ ಆಹ ನಿರ್ದೋಷ, ನಾರಾಯಣನ ಲಕ್ಷಣನ ಹೇಳ್ತಾ ಇದ್ದಾರೆ. ಮೂರು, ಸದಾಗಮೈಕ ನಿರ್ದೋಷಾಶೇಷ ಸದ್ಗುಣಂ ಸದಾಗಮೈಕ ವಿಜ್ಞೇಯಂ ಸಮತೀತಕ್ಷರಾಕ್ಷರಂ ಅಂತ ಮೂರು ಹೇಳ್ತಾರೆ. ನಿರ್ದೋಷಾಶೇಷ ಸದ್ಗುಣಂ ಅಂದ್ರೆ ಏನು ಅದಕ್ಕೆ ಅರ್ಥ ಈಗ, ನಿರ್ದೋಷ ಅಶೇಷ ಸದ್ಗುಣ, ನಿರ್ದೋಷಾಶೇಷ ಸದ್ಗುಣ, ನಿರ್ದೋಷಶ್ಚಾಸೌ ಅಶೇಷ ಸದ್ಗುಣಶ್ಚ ಇತಿ ವಿಗ್ರಹ. ನಿರ್ದೋಷನೋ ಅಶೇಷ ಸದ್ಗುಣನೋ ಅಂದರೆ ಸದ್ಗುಣದಿಂದ ಕೂಡಿದವನು ಆದವನು ಅಂತ ಅರ್ಥ. ನಿರ್ದೋಷನು ಮತ್ತು ಸದ್ಗುಣಪೂರ್ಣನು, ದೇವರ ಲಕ್ಷಣ ಎರಡೇ, ಒಂದು ಅನಂತಾನಂತ ಕಲ್ಯಾಣ ಗುಣಗಣ ಪರಿಪೂರ್ಣ, ಇನ್ನೊಂದು ಯಾವುದು? ನಿರ್ದೋಷ. ಅದಕ್ಕಾಗಿ ನಿರ್ದೋಷಾಶೇಷ ಸದ್ಗುಣಂ ದೇವಂ ನಾರಾಯಣಂ ನತ್ವ ಸರ್ವದೋಷ ವಿವರ್ಜಿತಂ. ಅಲ್ಲಿ ನಾರಾಯಣಂ ಗುಣೈಸ್ತರ್ವೇರುದೀರ್ಣಂ ದೋಷವರ್ಜಿತಂ ನೆನಪಿಟ್ಟುಕೊಂಡ್ರೆ, ದೇವರ ಲಕ್ಷಣ ಯಾವುದು ಅಂದರೆ ಯಾವುದೇ ದೋಷ ಇಲ್ಲದಿರಬೇಕೆ ಮತ್ತು ಆ ಗುಣಗಳನ್ನು ಹೊಂದಿರಬೇಕು, ಅನಂತಾನಂತ ಕಲ್ಯಾಣ ಗುಣಪೂರ್ಣನಾಗಿರುವಿಕೆ, ಇದು ದೇವರ ಲಕ್ಷಣ. ಅದಕ್ಕೋಸ್ಕರ ನಿರ್ದೋಷಾಶೇಷ ಸದ್ಗುಣಂ ಅಂತ ಹೇಳಿದರು. ಅತ್ರ ನಿರ್ದೋಷ ಅಂದ್ರೆ ಏನರ್ಥ ಅಂತ ಮತ್ತೆ ಪ್ರಶ್ನೆ. ನಿರ್ದೋಷ ಅಂದ್ರೇನು? ಅತ್ರ ನಿರ್ದೋಷ ಗ್ರಹಣೇನ ಪಾರತಂತ್ರ ರಾಹಿತ್ಯಾದೀನಿ, ಪಾರತಂತ್ರ ಮೊದಲಾದವುಗಳು ದೋಷಗಳು, ಏನು ಮಾಡಲಿ ಕೆಂಡು ಬಟ್ ಐ ಆಮ್ ನಾಟ್ ಇಂಡಿಪೆಂಡೆಂಟ್ ಅಂದರೆ ಮುಗಿದೋಗ್ತಾರೆ. ಅದಕ್ಕೇನು ಮಾಡಬೇಕೀಗ? ಡಿಪೆಂಡೆನ್ಸ್ ಇದ್ದ ಮೇಲೆ ಏನು ಮಾಡೋಕ್ಕೆ ಬರೋದಿಲ್ಲ. ಮಹಾಲಕ್ಷ್ಮಿ ಎಲ್ಲ ಇದೆ, ಏನು ಉಳ್ಕೊಂಡಿದೆ ದೋಷ ಅವರಿಗೆ? ಪಾರತಂತ್ರ. ಅದಕ್ಕೆ ಅದನ್ನ ಇಟ್ಕೊಂಡ್ರು ಫಸ್ಟಿಗೆ, ಪಾರತಂತ್ರ್ಯಾದಿ ರಾಹಿತ್ಯಾದೀನಿ, ಪಾರತಂತ್ರ ರಾಹಿತ್ಯಾದೀನಿ, ಪಾರತಂತ್ರ್ಯ ಇಲ್ಲದೇ ಇರುವಿಕೆ ಅಂದರೆ ಸ್ವತಂತ್ರನಾಗಿರುವಿಕೆ, ಅದೇ ದೇವರ ಲಕ್ಷಣ. ಅದೇ ಸ್ವತಂತ್ರೋ ಭಗವಾನ್ ವಿಷ್ಣು ಅಂತ ಹೇಳೋದಕ್ಕೆ ಅದೇ ಕಾರಣ. ನಾರಾಯಣಸ್ಯ ಲಕ್ಷಣಾನಿಯಾಹ ಅತ್ರ ನಿರ್ದೋಷ ಗ್ರಹಣೇನ ಪಾರತಂತ್ರ ರಾಹಿತ್ಯಾದೀನಿ. ಇವತ್ತು ವಾಯುದೇವರು ನಿರ್ದೋಷ ಅಂದ್ಬಿಡ್ತೇವೆ, ಅವಾಗ ಏನು ಮಾಡಬೇಕಾಗ? ಪಾರತಂತ್ರ ಅಂತ ಹೇಳಬಾರದು, ಇದ್ದೇ ಇದೆ ಪಾರತಂತ್ರ್ಯವರು. ಏನು ಹೇಳಬೇಕಾಗ? ಏನು ಹೇಳಬೇಕು? ಶುದ್ಧೇ ಭಾಗವತೇ ಧರ್ಮೇ ನಿರತೋ ಎದುರ್ಕೋತರ. ಆ ಸದ್ಗುಣಗಳು ಯಾವುದು ಅಂದರೆ ಎಂದೂ ಭಾಗವತ ಧರ್ಮ ತಪ್ಪದಿಲ್ಲದಿರುವಿಕೆ, ತಪ್ಪದಿರುವಿಕೆ ಅಷ್ಟೇ, ಇದನ್ನೆಲ್ಲ ಹೇಳಕ್ಕೆ ಬರೋದಿಲ್ಲ. ಸೊ ಯಾರ ಬಗ್ಗೆ ಮಾತಾಡ್ತೀವಿ ಅನ್ನೋದ್ರ ಮೇಲೆ ಏನಂತ ಹೇಳಬೇಕು? ಯಾವ ದೋಷ ತಗೋಬೇಕು ಅಂತ ತಿಳ್ಕೋಬೇಕು. ದೇವ್ರ ವಿಷಯ ನಿರ್ದೋಷ ಅಂತ ಹೇಳಿದಾಗ ಅಬ್ಸರ್ವೇಷನ್ಸಲ್ಲಿ ನಿರ್ದೋಷ, ಅದಕ್ಕಾಗಿ ಏನು ತಗೊಂಡ್ಬಿಡ್ಬೇಕಾಗ, ಪಾರತಂತ್ರಕ್ಕಿಂತ ದೊಡ್ಡ ದೋಷ ಇಲ್ಲ, ಅಲ್ಲಿಂದ ಇಲ್ಲಿ ಅದಿಲ್ಲ ಅಂದರೆ ಯಾವ ದೋಷನೂ ಇಲ್ಲ ಅಂತ ಅರ್ಥ. ಅಶೇಷ ಸದ್ಗುಣ ಬಿತ್ಯನೇನ ಪರಿಪೂರ್ಣ ಆನಂದತ್ವಾದೀನಿ ಚ ಅನಂತ ನಿರಕ್ಷಣಾನಿ ಸೂಚಿತಾನಿ. ಪರಮಾತ್ಮನಿಗೆ ಎಲ್ಲ ಸದ್ಗುಣಗಳು ಇವೆ. ಶೇಷ ಅಂದರೆ ಉಳಿದಿರೋದು, ಅಶೇಷ ಅಂದರೆ ಏನು ಉಳಿದೇ ಇರೋದು, ಎಲ್ಲ ಅಂತ ಅರ್ಥ. ಸದ್ಗುಣ ಮಿತ್ಯನೇನ ಎಲ್ಲ ಸದ್ಗುಣಗಳನ್ನು ಹೊಂದಿದವನು ಅಂತ ಅರ್ಥ. ಎಲ್ಲ ಸದ್ಗುಣಗಳಲ್ಲಿ ಮೊದಲು ಯಾವ್ದು ತಗೋಬೇಕಾಗ, ಆನಂದ ತಗೋಬೇಕು. ಎಲ್ಲ ಗುಣಗಳಿಂದ ಆನಂದ ಒಂದಿಲ್ಲದೆ ಹೋದರೆ ಎಲ್ಲ ಹೇಳ್ತಾರೆ ಎಂಥ ಮನೆ ಎಂಥ ಕ ಎಲ್ಲ ಹೇಳಿದರು, ಏನು ಮಾಡ್ತೀರಿ, ಸುಖ ಒಂದಿಲ್ಲ ಅದೇನು ಉಪಯೋಗ ಇಲ್ಲ. ಎಲ್ಲ ಏನಂತ ಉಳಿದವರಿಗಾಗ, ಯಾವುದು ಎಲ್ಲ ಸುಖವಾಗಿದ್ದೆ ನೀವು ಎಷ್ಟೋ ವಾಸಿ ಅನಿಸ್ಬಿಡುತ್ತೆ. ಎಲ್ಲ ವಸ್ತುಗಳ ಉದ್ದೇಶ ಏನು, ಸುಖ, ಅದೇ ಇಲ್ಲ ಅಂದಮೇಲೆ ಏನು ಪ್ರಯೋಗ. ಅದಕ್ಕೆ ಮೊದಲು ಯಾವ್ದು ತಗೋಬೇಕು ಯಾವಾಗಲೂ, ಒಂದೇ ಒಂದೇ ಸದಾನಂದಂ ವಾಸುದೇವಂ ನಿರಂಜನ್. ಎಲ್ಲಿ ನೋಡಿದರೂ ಕೂಡ ಆನಂದನ ಫಸ್ಟ್ ತಗೋತ. ಇವತ್ತು ಬಿಟ್ಟು ಏನು ನೋಡ್ತೇವೆ, ಏನು ತೊಗೊಂಡ್ಬಿಡ್ತೀವಿ ನಾವೀಗ, ಆಸ್ತಿ ಪಾಚಿ ಶುರು ಮಾಡಿಬಿಡ್ತೀವಿ. ಎಷ್ಟಿದೆ ಆಗಿದೆ ಆನಂದ ಆಗಿರ್ಬೇಕು ಅನ್ಕೊಂಡ್ಬಿಡ್ತೀವಿ ಅಷ್ಟೇ ನಾವು. ಅದೆಲ್ಲ ಇರೋದ್ರಿಂದ ಆನಂದ ಆಗಿರಬೇಕು, ಏನೂ ಇಲ್ಲ. ಬೇಕಾಷ್ಟು ಬಡಿಸ್ಬಿಟ್ಟಿದ್ದಾರೆ, ಊಟ ಮಾಡ್ತಾನೆ ಗ್ಯಾರಂಟಿ ಇಲ್ಲ, ಜ್ವರ ಅವನಿಗೆ ಏನು ಮಾಡೋ ಸಾಧ್ಯತೆನೇ ಇಲ್ಲ. ಆದ್ದರಿಂದ ಅನ್ನ ಇದ್ದ ಮಾತ್ರಕ್ಕೆ ಊಟ ಮಾಡ್ತಾರೆ ಅಂತ ಗ್ಯಾರಂಟಿ ಇಲ್ಲ, ಸಂಪತ್ತಿದ್ದ ಮಾತ್ರ ಸುಖವಾಗಿರ್ತಾರೆ ಅಂತ ಗ್ಯಾರಂಟಿ ಇಲ್ಲ. ಸುಖವಾಗಿದ್ಮೇಲೆ ಎಲ್ಲ ಇದೆ ಅಂತ ಅಂಡರ್ಸ್ಟುಂಟ್ ಅಲ್ಲಿ. ಸುಖವಾಗಿದ್ದಾದ ಮೇಲೆ ಏನಿಲ್ಲ ಅಂತ ಯೋಚನೆ ಮಾಡಬೇಕಾಗಿಲ್ಲ. ಅದಕ್ಕೆ ಎಲ್ಲ ಮಾಡೋದು ಅದಕ್ಕೆ ಅದೇ ಇದ್ದರೆ ಮತ್ತೆ ಆಗ್ಬೇಕು. ಈ ಮತ್ತೆ ಅಡುಗೆನೇ ಮಾಡ್ಕೊಂಡಿಲ್ಲ ಅಂದರೆ ಯಾಕೆ, ಊಟ ರೆಡಿಯಾಗಿದೆ, ಮತ್ತೆ ಅಡುಗೆ ಮಾಡ್ಕೋಬೇಕು ಅವನೀಗ. ಆ ರೀತಿ ನಿರ್ದೋಷ ಶ್ಯಾಸೋ ಅಸೇ ಸದ್ಗುಣ ಸ್ಥೇತಿ ವಿಗ್ರಹ. ಅದು ಬರೀ ಆನಂದ ಎದ್ದುಬಿಟ್ರೆ ಸ್ವಲ್ಪ ದೋಷ ಇರೋದು. ಪರಿಪೂರ್ಣ ಆನಂದ ಅಂತ ಹೇಳಿದ್ರಿಂದ ದೇವ್ರ ಬಗ್ಗೆ ಏನೇನು ಯೋಚನೆ ಮಾಡೋಗಿಲ್ಲ. ಅದಕ್ಕೇನಂತ ಹೇಳಿ ನಾರಾಯಣಂ ಗುಣೈ ಸರ್ವೈಹಿ ಉದೀರ್ಣಂ. ಉದೀರ್ಣ ಅಂದ್ರೆ ಏನು, ಪೂರ್ಣ. ಉದೀರ್ಣ ಅಂದ್ರೆ ಪೂರ್ಣ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣ ವಾಯ. ಇದರಿಂದ ಏನರ್ಥ ಮಾಡ್ಕೋಬೇಕು ಅಂದ್ರೆ, ಇಂಥ ಶ್ಲೋಕ ಎಲ್ಲಿ ಬಂದರೂ ಕೂಡ ಹೇಗೆ ಓದಬೇಕು ತಿಳ್ಕೊಂಡಿರ್ಬೇಕು. ಟೀಕಾರ ಯಾರು ಬಂದು ಹೇಳ್ಬೇಕು ತಿಳ್ಕೊಂಡ್ರೆ ಪದ್ಧತಿ ಆಗುತ್ತೆ. ಪ್ರತಿಯೊಂದು ಅವ್ರು ಬಂದು ಹೇಳಿದ್ರೆ ಅವ್ರು ಬರೋದೆಲ್ಲ ಹೇಳೋದಿಲ್ಲ ಅಂದ್ರೆ ಮುಗಿದೋಗ್ಬಿಡುತ್ತೆ, ಆಗಲ್ಲ. ಅವ್ರು ಬರೆದ್ಮೇಲೆ ಏನು ಮಾಡಬೇಕಾಗ, ಎಲ್ಲ ಕಡೆಗೂ ಅಪ್ಲೈ ಮಾಡ್ಕೋಬೇಕು. ಪರಿಪೂರ್ಣ ಆನಂದತ್ವಾದಿ ನಿಜ ಅನಂತಾನಿ ಲಕ್ಷಣಾನಿ ಸೂಚಿತಾನಿ. ದೇವ ಲಕ್ಷಣ ಎಷ್ಟು, ಒಂದೆರಡು ಹೇಳ್ಬಿಟ್ರೆ ಮುಗಿದೋಗಿತ್ತಾ. ಪರಿಪೂರ್ಣ ಆನಂದ ನಾರಾಯಣ, ಪರಿಪೂರ್ಣ ಜ್ಞಾನ ನಾರಾಯಣ, ಪರಿಪೂರ್ಣ ಬಲ ನಾರಾಯಣ. ಒಬ್ಬರು ಇಂಜಿನಿಯರ್ ಅಂತ ಹೇಳಿದ್ರೆ ಮುಗಿದೋಗ್ತಾರೆ ಕತೆ, ಡಾಕ್ಟರ್ ಅಂದ್ರೆ ಮುಗಿದೋಯ್ತು. ದೇವರಿಗೆ ಹಾಗಲ್ಲ, ಏನು ಹೇಳಬೇಕು, ಎಲ್ಲ ಹೇಳಬೇಕು. ಏನು ಹೇಳಿದ್ರು ದೇವರಲ್ಲಿ ಏನಿದೆ, ಅನಂತ ಗುಣಗಳಿದೆ. ಇದು ಅರ್ಥ ಮಾಡಿಕೊಂಡ್ರೆ ಪರಿಪೂರ್ಣ ಆನಂದತ್ವಾದಿ ನಿಜ ಅನಂತಾನಿ ಲಕ್ಷಣಾನಿ ಸೂಚಿತಾನಿ. ದೇವ್ರ ಲಕ್ಷಣಗಳು ಎಷ್ಟು ಅಂದರೆ ಅನಂತ. ಅದ್ರ ಒಂದು ಲಕ್ಷಣಗಳು ನಮ್ಮಲ್ಲಿ ಇಲ್ಲ. ಯಾವುದು ಉದಾಹರಣೆಗೆ, ಪರಿಪೂರ್ಣ ಆನಂದನೇ ಶುರುವಾಯಿತು, ಅಲ್ಲಿಂದನೇ ಇಲ್ಲ. ಪರಿಪೂರ್ಣ ಜ್ಞಾನ ಇಲ್ಲ, ಪರಿಪೂರ್ಣ ಆನಂದ ಇಲ್ಲ. ಜೀವೇಶ್ವರ ಭೇದ ಎಷ್ಟು ಟೈಪ್ ಬಂದಾಗಾಯ್ತಾಗ, ಅನಂತ ಟೈಪ್ ಬಂದಾಗ. ದೇವರಿಗೆ ಅನಂತ ಲಕ್ಷಣ ಇದೆ. ಅನಂತ ಲಕ್ಷಣ ಎಂಥ ಲಕ್ಷಣಗಳವು, ಅವನಲ್ಲಿ ಮಾತ್ರ ಇರೋದು. ಅಂದಮೇಲೆ ಅದಿಲ್ದೇವರಲ್ಲಿ ಏನಾದ್ರಲ್ಲಿಗೆ ಭಿನ್ನರಾದ್ರಷ್ಟೆ. ಅದಕ್ಕಾಗಿ ಪರಿಪೂರ್ಣ ಆನಂದತ್ವಾದೀಚ ಅನಂತಾನಿ ಲಕ್ಷಣಾನಿ ಸೂಚಿತ, ಅನಂತ ಲಕ್ಷಣಗಳನ್ನು ಸೂಚನೆ ಮಾಡಿದೆ. ತದರ್ಥಮೇವ ಅಶೇಷ ಇತ್ಯುಕ್ತ. ಅದಕ್ಕಾಗಿ ಆಚಾರ್ಯ ಏನು ಪದ ಉಪಯೋಗಿಸಿದ್ದಾರೆ, ಅಶೇಷ ಸದ್ಗುಣ ಅಂತ ಕರೆದು. ದುಃಖಾದೀನಾಮಪಿ ಗುಣತ್ವೇನ ವ್ಯವಹಾರಾತ್ ಸದಿತಿ. ಹಾಗೊಂದು ಪ್ರಶ್ನೆ ಹಾಕ್ಕೊಂಡ್ರು ಅಲ್ಲಿ, ಸದ್ಗುಣ ಯಾಕಂದು ಬರೀ ಗುಣ ಅಂದರೆ ಸಾಲದ ಅಶೇ ಅಂತ ಅಲ್ಲಿ ಹೇಳಿದರು. ನಾರಾಯಣಂ ಗುಣೈ ಸರ್ವೇ ದೀರ್ಣಂ, ಸದ್ಗುಣ ಅಂತ ಹೇಳಿಲ್ಲ ಅಲ್ಲಿ, ಬರೀ ಗುಣ ಅಂತ ಹೇಳಿದ್ರು. ಸದ್ಗುಣ ಅಂತ ಯಾಕೆ ಹೇಳ್ತೀರಿ ಈಗ, ಶಾಸ್ತ್ರದಲ್ಲಿ ಹೇಳೋದು ಏನು, ಮಾತೆತ್ತರ ಪ್ರಶ್ನೆ ಕೇಳೋದು. ಶಾಸ್ತ್ರದ ವೈಶಿಷ್ಟ್ಯ ಏನು ಅಂದರೆ, ಮಾತೆತ್ತರ ಪ್ರಶ್ನೆ ಕೇಳೋದು. ನಮ್ಮಲ್ಲಿ ಏನಾಗಿದೆ ಈಗ, ಶಾಸ್ತ್ರ ಓದಿ ಏನು ಪ್ರಶ್ನೆ ಕೇಳಬೇಡ ಅಂತ ಹೇಳ್ತಾರೆ ಅಂತ ಹೋಗ್ತಾನೆ. ಹೇಳಿದಷ್ಟು ಕೇಳೋಂತಾರಲ್ಲ. ಆ್ಯಕ್ಚುಲಿ ಶಾಸ್ತ್ರ ಏನು ಮಾಡುತ್ತೆ, ಪ್ರತಿಯೊಂದು ಮಾತಿಗೂ ಪ್ರಶ್ನೆ ಕೇಳಿ ಏನು ಮಾಡಬೇಕಾದ್ರೆ ಕರೆಕ್ಟಾಗಿ ಮಾಡ್ಕೋಬೇಕು. ಅಶೇಷ ಸದ್ಗುಣ ವಿಜ್ಞಾನೇನ ಪರಿಪೂರ್ಣ ಅನಂತ ಅತ್ವಾದಿ ಅನಂತಾನಿ ದುಃಖ. ಅದಕ್ಕೆ ಹೇಳ್ತಾರೆ ಈಗ, ತದರ್ಥಮೇವ ಅಶೇಷ ಇತ್ಯುಕ್ತ. ದುಃಖಾದೀನಾಮಪಿ ಗುಣತ್ವೇನ ವ್ಯವಹಾರಾತ್ ಸದಿತಿ. ದುಃಖಗಳನ್ನು ಏನಂತ ಕರೀತಾರೆ, ಅದೊಂದು ಗುಣ ಅದು. ಸೊ ಗುಣ ಶಬ್ದಕ್ಕೆ ಎರಡು ಅರ್ಥ ಈಗ. ಒಂದು ಜಸ್ಟ್ ಎ ಪ್ರಾಪರ್ಟಿ ಅಂತ ಒಂದು ಅರ್ಥ, ವರ್ಚು ಅಂತ ಒಂದು ಅರ್ಥ. ಅರ್ಥ ಆಯ್ತಾ? ಎಲ್ಲಿ ಪರಮಾತ್ಮನ ಗುಣಪೂರ್ಣ ಅಂತ ಕರಿತೇವೋ ಏನರ್ಥ ಅಲ್ಲಿ, ಸದ್ಗುಣಪೂರ್ಣ ಅಂತ ಅರ್ಥ. ಎಲ್ಲಿ ನಾವು ಉಳಿದವ್ರನ್ನ ಅವನ ಗುಣನ ಹೇಳ್ತೀನಿ ಬನ್ನಿ ಅಂತ ಕರೆದ್ರು, ಅವನ ಗುಣ ಹೇಳ್ತೀನಿ ಬನ್ನಿ ಅಂತ ಕರೆದ್ರು. ಗುಣ ಆ್ಯಕ್ಚುಲಿ ಏನು ಗುಣ ಅಂದರೆ ದೋಷ ಅಂತ ಅರ್ಥ. ಸೊ ಎಲ್ಲಿ ಗುಣ ಅಂತ ಕರೀತಾರೋ ಅದು ಅಟ್ರಿಬ್ಯೂಟ್, ನಿಜವಾಗ್ಲೂ ಗುಣನೇ. ಆದರೆ ಎಲ್ಲಿ ಸದ್ಗುಣ ದುರ್ಗುಣ ಅಂತ ಕರೀತಾರೋ ಅಲ್ಲಿ ಪ್ರಾಪರ್ಟಿ ಅಂತ ಅಷ್ಟೇ ಅರ್ಥ. ಒಳ್ಳೆ ಪ್ರಾಪರ್ಟಿ, ಕೆಟ್ಟ ಪ್ರಾಪರ್ಟಿ ಅಂತ ಅರ್ಥ. ಯಾಕೆ ಇದ್ರೆ ಇದು ಯಾಕೆ ಯಾತಕ್ಕೆ ಮಾಡಬೇಕು ಅಂದರೆ, ಲೋಕದಲ್ಲಿ ಏನಿದೆ, ವ್ಯವಹಾರ ಎರಡರಲ್ಲೂ ಇದೆ. ಬರೀ ಪ್ರಾಪರ್ಟಿ ಅಂತ ಕರೆಯೋರ್ಥದಲ್ಲಿ ಗುಣ ಅಂತ ಉಪಯೋಗಿಸ್ತಾರೆ. ಯಾಕೆ ದುರ್ಗುಣ ಅಂತ ಒಂದು ಪದ ಇದೆ, ದುರ್ಗುಣ ಅಂತ ಪದ ಇದ್ದಾಗ ಅಲ್ಲಿ ಗುಣ ಶಬ್ದಕ್ಕೆ ಏನರ್ಥ, ಕೆಟ್ಟ ಒಂದು ಧರ್ಮ ಅಂತ ಹೇಳಿದ್ರಿಂದ ದೋಷ ಅಂತ ಅರ್ಥ ಆಯ್ತು. ಸದ್ಗುಣ ಅಂತ ಕರೆದಾಗ ಅಪೋಸಿಟ್ ಆಯ್ತು. ಅದಕ್ಕೋಸ್ಕರ ದೇವರಲ್ಲಿ ಗುಣಗಳಿವೆ ಅಂತ ಹೇಳಿದರೆ ಯಾವುದೋ ಏನು ತಿಳ್ಕೊಂಡ್ಬಿಟ್ರೆ ಕಷ್ಟ. ದುಃಖಾದೀನಾಪಿ ಗುಣತ್ವೇನ ವ್ಯವಹಾರ ಸದಿತಿ. ದುಃಖವನ್ನು ಪ್ರಾಪರ್ಟಿ ಅಂದರೆ ಧರ್ಮ, ಪ್ರಾಪರ್ಟಿ ಅಂದರೆ ಈ ರೀತಿ ಪ್ರಾಪರ್ಟಿ ಅಲ್ಲ, ರಿಯಲ್ ಎಸ್ಟೇಟ್ ಪ್ರಾಪರ್ಟಿ ಆ ಥರ ಅಲ್ಲ. ಒಂದು ಮ್ಯಾಟರ್ ಪ್ರಾಪರ್ಟೀಸ್ ಆಫ್ ದಿ ಮ್ಯಾಟರ್, ಗೊತ್ತಾಯ್ತಾ? ಪ್ರಾಪರ್ಟೀಸ್ ಆಫ್ ಆಕ್ಸಿಜನ್ ಅಂತ ಕರೀತಾರೆ. ಪ್ರಾಪರ್ಟಿ ಅಂದರೆ ಲೈಟ್ ಗುಣಧರ್ಮಗಳು, ಬರೀ ಗುಣಧರ್ಮ. ಒಳ್ಳೆಯದ ದುರ್ಯೋಧನ ಗುಣ ಇದೆ. ದುರ್ಯೋಧನ ಗುಣ ಏನು? ಬರೀ ಮೋಸ ಮಾಡೋದು. ಅರ್ಥ ಆಯ್ತಾ? ಗುಣ ಅಂತ ಶಬ್ದಕ್ಕೆ ಏನರ್ಥ ಈಗ? ಅವನ ಲಕ್ಷಣ ಅದಷ್ಟೇ. ಆದ್ರೆ ಸದ್ಗುಣ ಅಂತ ಕರೆದಾಗ ಪ್ರಶ್ನೆ ಬರೋದಿಲ್ಲ, ಒಳ್ಳೆಯ ಪ್ರಾಪರ್ಟಿ ಅಂತಾನೆ ಅರ್ಥ ಆಗ್ಬೇಕಾದ್ರೆ. ದುಃಖಾದೀನಾಪಿ ಗುಣತ್ವೇನ ವ್ಯವಹಾರ ಸದಿತಿ ಅಥವಾ ಉತ್ಪತ್ತಿಯಾದಿ ರಾಹಿತ್ಯಂ ಗುಣಾನಾಂ ಸಚ್ಛಬ್ದೇನ ಆಚಷ್ಟೇ. ಇನ್ನೊಂದು ಅರ್ಥ ಅದಕ್ಕೆ, ಗುಣಗಳು ಅಂದರೆ ಒಂದು ಉದಾಹರಣೆಗೆ ಬ್ರಹ್ಮಪದಿ ವಾಯುದೇವರಿಗಿದೆ, ಅದು ಮೊದಲಿದ್ದಿಲ್ಲ ಆಮೇಲೆ ಬಂತದ್ದು. ರುದ್ರದೇವರ ಶೇಷಪದಿ ಮೊದಲಿದ್ದಿಲ್ಲ ಆಮೇಲೆ ಬಂತು. ದೇವರಿಗೆ ಗುಣಪೂರ್ಣತೆ ಯಾವಾಗ ಬಂತು ಅಂತ ಕೇಳಿದರೆ ಸದಾ ಬಂದಿದೆ. ಅದಕ್ಕೋಸ್ಕರ ಉತ್ಪತ್ತಿಯಾದಿ ರಾಹಿತ್ಯಂ ಗುಣಾನಾಂ ಸಚ್ಛಬ್ದೇನ ಆಚಷ್ಟೆ. ನಮ್ಮಂತೆ ಅಥವಾ ಉಳಿದವರಂತೆ ದೇವರ ಗುಣಗಳು ಏನಲ್ಲ, ಹುಟ್ಟುವ ಹೋಗೋದಲ್ಲ. ಹುಟ್ಟಿದ ಆಮೇಲೆ ಹೊರಟೋದು. ವ್ಯಕ್ತಿ ಬಂದ ಸ್ವಲ್ಪ ಭಾರಿ ಬಲವಂತನಾದ, ಆಮೇಲೆ ದುರ್ಬಲನಾಗಿಬಿಟ್ಟ. ಮೊದಲು ಹುಡುಗ, ಏನು ಶಕ್ತಿ ಇರಲಿಲ್ಲ, ಭಾರಿ ಕಷ್ಟಪಟ್ಟು ಭಾರಿ ಬಲವಷ್ಟನಾದ, ವಯಸ್ಸಾಯಿತು ಮತ್ತೆ ವೀಕ್ ಆಗಿಬಿಟ್ಟ. ನೋಡಿ, ಗುಣ ಬಿದ್ದಿಲ್ಲ ಬಂತು, ಇತ್ತು ಹೋಯ್ತು. ದೇವರಿಗೆ ಅದ್ಯಾವುದೂ ಇಲ್ಲ. ಅದಕ್ಕೇನಂತ ಕರೀತಾರೆ? ಸದ್ಗುಣ ಅಂತ ಕರೋದು. ಸಚ್ಛಬ್ದೇನ ಆಚಷ್ಟೆ. ದುಃಖಾದೀನಾಮ ಗುಣತ್ವೇನ ವ್ಯವಹಾರಾತ್ ಸದಿತಿ ಅಥವಾ ಉತ್ಪತ್ತಿಯಾದಿ ರಾಹಿತ್ಯಂ ಗುಣಾನಾಂ ಸಚ್ಛಬ್ದೇನ ಆಚಷ್ಟೆ. ಇದೆಲ್ಲ ಇಟ್ಕೊಂಡ್ಬಿಟ್ಟು ನೀವು ಬೇರೆ ಯಾವ್ದಾರ ಗ್ರಂಥ ಓದಬೇಕು, ಅದಕ್ಕೆ ಟೀಕಾ ಓದಬೇಕು. ಈ ರೀತಿ ಎಲ್ಲರೂ ಇರುತ್ತೆ ನೋಡಿಬೇಕಾದ್ರೆ. ಯಾವ ಗ್ರಂಥಗಳಲ್ಲಿ ಈ ರೀತಿ ಅನಾಲಿಸಿಸ್ ಇರೋದಿಲ್ಲ. ಪ್ರತಿಯೊಂದನ್ನು ಕೂಡ ಬಿಡಿಸಿ ಬಿಡಿಸಿ ಹೇಳೋದು, ವ್ಯಾಪ್ಟಾಗಿ ಹೇಳೋದು, ಕಂಪ್ಯಾಕ್ಟಾಗಿ ಹೇಳೋದು. ಮತ್ತೆ ಏತಲ್ಲಕ್ಷಣ ಸಂಭಾವನ ಅರ್ಥ ಮುಕ್ತಂ, ಇದೆಲ್ಲ ಕೇಳಿದ್ಮೇಲೆ ಪ್ರಶ್ನೆ ಬಂತು. ಏನೋ ಹೇಳ್ತೀರಿ ಬಿಡಿ, ಭಜಿತೆ ಆಗಿಬಂದು. ಅದಕ್ಕಿಂತ ಎಲ್ಲಿದ್ದಾರೆ, ಯಾರು ಇದ್ದಾರಾ? ಹಾಗಿರ್ಲಿಕ್ಕೆ ಸಾಧ್ಯತೆ ಉಂಟ? ಎಲ್ಲ ಗುಣಗಳು ಇದೆ ಅಂತೀರಿ, ಒಂದು ದೋಷ ಇಲ್ಲ ಅಂತೀರಿ, ಅಂತವ್ರಿಗೆ ಸಾಧ್ಯತೆ ಉಂಟ ಅಂತ ಕೇಳಿದರೆ, ಏತಲ್ಲಕ್ಷಣ ಸಂಭಾವನಾರ್ಥ ಮುಕ್ತಂ ಸಮತೀತೀತಿ. ಈ ಲಕ್ಷಣ ಪ್ರಾಬಬಲ್ ಅಂತ ಹೇಳೋದಕ್ಕೋಸ್ಕರ, ಪ್ರಾಬಬಲ್ ಬೇರೆ ಆಮೇಲೆ ಇರೋದು ಬೇರೆ, ಪ್ರಾಬಬಲ್ ಅಂಬುದು ಹೇಳೋದಕ್ಕೋಸ್ಕರ. ದೇವರಲ್ಲಿ ಗುಣಗಳಿರೋ ಸಂಭವ ಯಾತಕ್ಕಿದೆ ಅಂದರೆ, ಅವನು ಯಾರವನು? ಸಮತೀತ ಅಕ್ಷರಾಕ್ಷರಂ. ಈ ಗುಣ ಯಾರಲ್ಲಿ ಕಂಡಿಲ್ಲ ನಾವಿದನ? ಅಕ್ಷರದ ಮಹಾಲಕ್ಷ್ಮಿಯಲ್ಲೂ ಸ್ವಾತಂತ್ರ್ಯ ಕಂಡಿಲ್ಲ, ಮತ್ತೆ ಉಳಿದವರಲ್ಲಿ ಬ್ರಹ್ಮಾದಿಗಳಲ್ಲಿ ಇನ್ನು ಅಡಿಷನಲ್ ಎಷ್ಟೋ ದೋಷಗಳು ಕಂಡಿದೆ. ಆದ್ದರಿಂದ ಇವರೆಲ್ಲ ಅವರಲ್ಲಿಲ್ಲ. ಬಟ್ ಪರಮಾತ್ಮ ಎಂಥವನೀಗ ಇದ್ರ ಮೇಲಿದ್ದ. ಅಲ್ರಿ, ರೋಡ್ ಎಂಥ ಟ್ರಾಫಿಕ್ ಇತ್ತು ಜಾಮ್ ಆಗಲಿಲ್ಲ ಅಂತ ಕೇಳಿದರೆ, ಪ್ಲೇನಲ್ಲಿ ಬಂದೆ ಅಂತ ಹೇಳಿದ್ರೆ ಟ್ರಾಫಿಕ್, ರೋಡ್ ಟ್ರಾಫಿಕ್ ಜಾಮ್ ಆಗಲ್ಲ ಅದಕ್ಕೆ. ಅರ್ಥ ಆಯ್ತಾ? ಈಗ ಸಮತೀತ ಕ್ಷರಾಕ್ಷರ ಅವೋ ಯಾರಿದ್ದಾನೆ? ಎಲ್ಲ ದೋಷ ಯಾರನ್ನ ಇದು ಮಾಡೋದು? ಕ್ಷರಾಕ್ಷರನ್ನು ಮಾತ್ರ. ಪರಮಾತ್ಮ ಎಲ್ಲಿದ್ದಾನೆ? ಅತೀತ ಅಂದರೆ ಅಭೋ, ಕಾಲಾತೀತ ಅಂತ ಹೇಳಿದಾಗ ಕಾಲದ ಅಭೋ ಅಂತ ಹೇಳುತ್ತೆ. ಸೊ ಅದ್ರ ಮೇಲಿದ್ದಾನೆ ದೇವರ. ಆದ್ದರಿಂದ ಅವನಿಗೇನಿಲ್ಲ, ಈ ದೋಷದ ಹೆಸರೇ ಬರೋದಿಲ್ಲ ಅಂತ ಹೇಳ್ಬಿಟ್ಟು. ಆದ್ದರಿಂದ ಏನು ಬಂತು, ಹಾಗಿದ್ದರೆ ಇರೋ ಚಾನ್ಸ್ ಇದೆ, ಹಾಗಿದ್ದರೆ ಇರಬಹುದು. ಅದು ಸಂಭಾವನಾ ಅರ್ಥ ಅಂತ ಕರೀತಾರೆ. ಸಂಭಾವನಾ ಅಂದ್ರೆ ಏನು? ಪ್ರಾಬಬಿಲಿಟಿ. ಪ್ರಾಬಬಿಲಿಟಿ ಇಲ್ಲದ ಹೋದ್ರೆ ಪ್ರೂವ್ ಮಾಡೋಕ್ಕೆ ಹೋಗಬಾರ್ದು. ಆಮೇಲೆ ಮುಂದೆ ದೃಷ್ಟಾಂತ ಕೊಡ್ತಾರೆ. ಏನು ಹೇಳಿದ? ನನ್ನ ಕಿವಿಯೊಳಗೆ ಒಂದು ಆನೆ ಹೋಗ್ಕೊಂಡ್ಬಿಟ್ಟಿದೆ ಅಂತ ಹೇಳಿದೆ. ಏನು ಮಾಡ್ತಾರೆ? ಹುಚ್ಚ ಅಂದ್ಬಿಡ್ತಾರೆ. ಸೊ ಪ್ರೂವ್ ಮಾಡ್ತೀನಿ ಅಂದರೆ ಮತ್ತೆ ಗೆಟ್ ಔಟ್. ಆನೆ ಹೋಗೋಕೆ ಚಾನ್ಸ್ ಇದೆ ಮೊದಲು. ಅದಕ್ಕೆ ಏನಿಲ್ಲ ಅಲ್ಲಿ, ಪ್ರಾಬಬಿಲಿಟಿ ಇಲ್ಲ. ಅದಕ್ಕೇನು ಮಾಡಬೇಕಾಗ? ಸಾಧನೆ ಮಾಡೋಕ್ಕೆ ಹೋಗಬಾರ್ದು. ಮುಂದೆ ಬರುತ್ತದ ಸಂಭಾವಿತ ಪ್ರತಿಜ್ಞಾಯಾಹ ಅರ್ಥ ಸಾಧ್ಯತ ಹೇತುನ ನತಸ್ಯ ಹೇತು ವಿಸ್ತ್ರಾಣಂ ಉತ್ಪತನ್ನೇವ ಯೋ ಮೃತಃ. ಯಾವುದು ಪ್ರಾಬಬಲ್ಲೋ ಅದನ್ನು ಸಾಧನೆ ಮಾಡಬೇಕೇ ಹೊರತು ಯಾವುದನ್ನು ಸಾಧನೆ ಮಾಡೋಕ್ಕೆ ಹೋಗಬಾರ್ದು? ಇಂಪ್ರಾಬಲ್ ಸಾಧನೆ ಮಾಡೋಕ್ಕೆ ಹೋಗಬಾರ್ದು. ಶಶಿವಿಷಾಣ ಒಂದು ಮೊಲ ನೋಡಿದೆ ಎಂಥ ಕೋಡಿತ್ತು ಅಂತ ಹೇಳಿದ. ಫಸ್ಟ್ ಏನು ಮಾಡಬೇಕು? ಸಾಕು ನಿಲ್ಸು ಅಂತ ಹೇಳಿದ. ನಾನು ಪ್ರೂವ್ ಮಾಡ್ತೇನೆ ಅಂತ. ಏನು ಪ್ರೂವ್ ಮಾಡೋದು? ನಿನಗೆ ಬುದ್ಧಿ ಇಲ್ಲ ಅಂತಾರೆ, ಪ್ರೂವ್ ಆಗಿದೆ ಆಗಲಿ ಅಂತ ಹೇಳಿದ. ನೀವು ಮುಂದೆ ಪ್ರೂವ್ ಮಾಡಬೇಡ, ನಮಗೆ ಈಗಾಗಲೇ ಪ್ರೂವ್ ಆಗಿಬಿಟ್ಟಿದೆ. ಏನಂತ? ನೀನೊಬ್ಬ ಐ ಕ್ಲಾಸ್ ಹುಚ್ಚ, ಏನು ಬುದ್ಧಿ ಇಲ್ಲ ನನಗೆ ಅಂತ ಹೇಳಿದ. ಇಂಪ್ರಾಬಲ್ ಯಾವುದು ಕೂಡ ಏನು ಮಾಡೋಕ್ಕೆ ಹೋಗಬಾರ್ದು, ಸಾಧನೆ ಮಾಡಬಾರ್ದು. ಎದನ್ನೇ ಕಷ್ಟ ಹೇಳ್ತಾರೆ ದುರ್ಯೋಧನನಿಗೆ, ಪಾಂಡವ ಯುದ್ಧ ಮಾಡಿ ಗೆಲ್ತೀನಿ ಅಂತ ಹೋಗ್ತೀಯಲ್ಲ, ಸಾಧ್ಯ ನಿನಗಿದೆಯಾ? ಈಗ ಎಂದರೆ ಯೋಚನೆ ಮಾಡಿದ್ದೀಯಾ? ಎಂದರೆ ಗೆಲುವಿನ ಹತ್ತಿರಾದ್ರೂ ಬಂದಿದ್ದೀಯಾ ನೀನೀಗ? ಅಂದರೆ ಅಸಂಭಾವಿತವಾದ ವಿಚಾರ, ಗೊತ್ತಾಯ್ತಾ? ಸಂಭಾವಿತ ವಿಚಾರ ಸಾಧನೆ ಮಾಡ್ಬೋದೇ ಹೊರತು ಯಾವುದು ಸಾಧನೆ ಮಾಡಬಾರ್ದು? ಅಸಂಭಾವಿತ ಸಾಧನೆ ಮಾಡಬಾರ್ದು. ದೇವರಲ್ಲಿ ಯಾತಕ್ಕೆ ಸಂಭಾವಿತ ಅಂದರೆ ಅವನು ಹೇಗಿದ್ದಾನೆ? ಸಮತೀತ ಕ್ಷರಾಕ್ಷರ. ನಾವು ಜಡವನ್ನು ನೋಡ್ತೇವೆ, ಇದು ದೇವರಲ್ಲಿ ಹೇಗಿರುತ್ತೆ ಅಂತ ಕೇಳುತ್ತೇವೆ. ಚೇತನ ನೋಡ್ತೇವೆ, ಯಾರಲ್ಲಿರುತ್ತೆ ಕೇಳುತ್ತೇವೆ. ಆದರೆ ತರ್ವಾತ ಅದ್ರ ಮೇಲಿದ್ದಾರೆ, ಏನು ಮಾಡಬೇಕಾಗ? ತಷ್ಟ ಒಪ್ಪಬೇಕು, ಬೇರೆ ದಾರಿನೇ ಇಲ್ಲ. ಅದಕ್ಕಾಗಿ ಸಮತೀತ ಕ್ಷರಾಕ್ಷರ. ಕ್ಷರಾಕ್ಷರ ಪದಾಭ್ಯಾಮ್ ಜಡಮಪಿ ಉಪಲಕ್ಷತೆ. ನಿಜವಾಗ್ಲೂ ಕ್ಷರ ಶಬ್ದಕ್ಕೆ ಏನರ್ಥ? ಬ್ರಹ್ಮಾದಿಗಳು ಅಂತ ಅರ್ಥ. ಅಕ್ಷರ ಶಬ್ದಕ್ಕೆ ಏನರ್ಥ? ಮಹಾಲಕ್ಷ್ಮಿ ಅಂತ ಅರ್ಥ. ಇಲ್ಲಿ ಕ್ಷರ ಶಬ್ದದಲ್ಲಿ ಎರಡನ್ನೂ ತಗೊಂಡ್ಬಿಡ್ಬೇಕು. ಯಾವ್ಯಾವುದನ್ನ? ಬ್ರಹ್ಮಾದಿ ದೇವತೆಗಳನ್ನು ತಗೊಳ್ಬೇಕು, ಚೇತನಗಳು ಪ್ಲಸ್ ಜಡ ಪದಾರ್ಥನೂ ತಗೋಬೇಕು. ಅದಕ್ಕೆ ಜಡಮಪಿ ಉಪಲಕ್ಷತೆ, ಉಪಲಕ್ಷಣ ಅಂತ ಹೆಸರು. ಸಮ್ಯಗತೀತೆ ಅತಿಕ್ರಾಂತೆ ಕ್ಷರಾಕ್ಷರೇ ಏನಾಸೋ ತಥೋಕ್ತ. ಅದು ಹೇಗೆ ವಿಗ್ರಹ ಬಿಡಿಸ್ಬೇಕು ಅಂದರೆ ಸಾಮತೀತ ಕ್ಷರಾಕ್ಷರಂ. ಸಮ್ಯಕ್ ಅತೀತೆ ಅತಿಕ್ರಾಂತೆ ಕ್ಷರಾಕ್ಷರೆ ಏನ ಅಸೌ ತಥೋಕ್ತ. ಸಮ್ಯಕ್ ಅತೀತೆ ಅತಿಕ್ರಾಂತೆ ಕ್ಷರಾಕ್ಷರೆ ಏನ ಅಸೌ ತಥೋಕ್ತ. ಕ್ಷರಾಕ್ಷರಗಳಿಂದ ಜಷ್ಟಭೋವಿಲ್ಲ, ಭಾರಿ ಮೇಲಿದ್ದಾನೆ. ಮತ್ತೆ ಜಷ್ಟಭೋವಿದ್ರೆ ಏನಿಲ್ಲ, ಅಲ್ಲಿ ಬೇಕಿದೆ ಇಲ್ಲಿ ಕೂತಿದ್ದು ಸುಡೋದಿಲ್ಲ. ಪೂರ್ತಿ ಬೇರೆ ಬರೆಯಲ್ಲಿದ್ದ ಯೋಚನೆ ಕೂಡ ಇಲ್ಲ, ಹೋಗ್ತಾನೆ ಅಲ್ಲಿ. ಅದಕ್ಕಾದ್ರೂ ಟಚ್ ಇಲ್ಲ ಅಷ್ಟೇನೆ. ಬಟ್ ಇಲ್ಲೇನಾಗಿದೆ, ಯೋಚನೆ ಕೂಡ ಮಾಡಾಗಿಲ್ಲ. ಅದು ಭಾರಿ ಮೇಲಿದ್ದಾನೆ ಅಂತ ಹೇಳೋದಕ್ಕೋಸ್ಕರ ಏನು ಜಸ್ಟ್ ಅಬೋವ್ ಬೇರೆ, ಅಬ್ಸಲ್ಯೂಟ್ಲಿ ಅಬೋವ್ ಬೇರೆ. ಅದಕ್ಕಾಗಿ ಸಂ ಅಂತ ಪದ ಉಪಯೋಗಿಸಿದ್ದಾರೆ. ಇಲ್ಲವರು ಏನು ಹೇಳಿದ್ರೆ ಸಾಕಾಗ್ತಿತ್ತು, ಅತೀತಕ್ಷರಾಕ್ಷರ ಸಾಕಾಗ್ತಿತ್ತು. ಸಮತೀತಕ್ಷರಾಕ್ಷರ ಅಂತ ಹೇಳಿದ್ರಿಂದ ಸಮ್ಯಗತೀತ ಕ್ಷರಾಕ್ಷರ. ಅಸೌ ತಥೋಕ್ತ ಜಡಜೀವ ಪ್ರಕೃತಿಭ್ಯೋ ಅತ್ಯಂತ ವಿಲಕ್ಷಣಂ. ಜಡ ಅಜೀವ ಪ್ರಕೃತಿಗಳಿಂದ ಪರಮಾತ್ಮ ಏನಾಗಿದ್ದಾನೆ, ಅತ್ಯಂತ ವಿಲಕ್ಷಣನಾಗಿದ್ದಾನೆ. ಮೊದಲೇ ಹೇಳಿದ್ರೆ ಅವಸ್ಥೆಯಿಂದ ಓದಿದ್ರೆ ಎಲ್ಲ ಪದ ಜ್ಞಾಪಕ ಇರುತ್ತೆ. ಯಾತಕ್ಕೆ ಹೇಳಿದ ತಕ್ಷಣ ಸಮತೀತ ಯಾತಕ್ಕೆ ಹೇಳಿದ್ರು, ಕ್ಷರಾಕ್ಷರ ಯಾತಕ್ಕೆ, ಕ್ಷರ ಅಂದ್ರೇನು, ಅಕ್ಷರ ಅಂದ್ರೇನು, ನಿರ್ದೋಷ ಯಾತಕ್ಕೆ, ಅಶೇಷ ಸದ್ಗುಣ ಯಾತಕ್ಕೆ, ಅಶೇಷ ಸತ್ಯಾತಕ್ಕೆ, ಅಶೇಷ ಯಾತಕ್ಕೆ, ಗೊತ್ತಾಯ್ತಾ? ಅದೆಲ್ಲ ತಿಳ್ಕೊತಾ ಹೋದ್ರೆ ಆ ಮರಣ ಮಾಡ್ತಾರೆ, ಪುಸ್ತಕ ಇಲ್ಲದೇ ಅದೆಲ್ಲ ಯೋಚನೆ ಮಾಡ್ಬೋದು. ಕ್ಷರಾಕ್ಷರ ಪದಾಭ್ಯಾಮ್ ಜಡಮಿ ಉಪರಕ್ಷತೆ ಸಮ್ಯಗತೀತೆ ಅತಿಕ್ರಾಂತೆ ಕ್ಷರಾಕ್ಷರೇ ಸ್ವತಃ. ಮುಂದೆ ಏತೇ ಲಕ್ಷಣ ಹಿ ಅನಯಾಚ ಸಂಭಾವನೆಯ. ಮೊದಲು ಹೇಳಿದ್ದು ಲಕ್ಷಣ. ಲಕ್ಷಣ ಯಾವುದು? ಲಕ್ಷಣ ನಿರ್ದೋಷ ಅಶೇಷ ಸದ್ಗುಣ. ಆಮೇಲೆ ಸಂಭಾವನೆ ಯಾವುದು? ಸಮತೀತ ಕ್ಷರಾಕ್ಷರ. ಆಯ್ತು ಬಿಡಿ, ಲಕ್ಷಣ ಆಯಿತು, ಸಂಭಾವನೆ ಆಯಿತು, ಇದೇ ಏನು ಆಧಾರ ಏನೀಗ? ಅರ್ಥ ಆಯ್ತು, ಇರ್ಲಿಕ್ಕೆ ಆಧಾರ ಬೇಕಲ್ಲ ಅಂತ ಕೇಳಿದರೆ ಅದನ್ನು ಹೇಳ್ತಾರೆ. ಮುಂದೆ ಅನಯಾಚ ಸಂಭಾವನ ಅನ್ಯೂತೋನ ಕುತಃ ಪ್ರತಿಪತ್ತವಿ ಇತ್ಯತ ಉತ್ತಮ ಆಗಮ ವಿಜ್ಞೇಯ ಮಿತಿ. ಅದಕ್ಕೆ ಯಾವುದರಿಂದ ಪರಮಾತ್ಮ ತಿಳಿಬೇಕು ನಾವೀಗ? ಆಗಮದಿಂದ ತಿಳಿಬೇಕು. ಮೂರನೇ ಹಂತ ಹೇಗೆ ಜೋಡಿಸ್ತಾರೆ ಟೀಕೆ ಪ್ರತಿಯೊಂದನ್ನು ಕೂಡ ಒಂದು ವಿಶೇಷ ನೋಡಿದ್ರೆ ಏನಿಸುತ್ತೆ ನಮಗೆ, ಉದ್ದಕ್ಕೊಂದು ಚಂದ್ರ ಓದ್ಕೊಂಡು ಹೋಗ್ಬಿಡ್ಬೋದು. ಹೇಗೆ ಬಿಡಿಸ್ಬೇಕು ಅಂತ ತೋರಿಸ್ತಾರೆ. ಅನಯ ಸಂಭಾವನೆಯ ಅನ್ವಿತೋ ನಾರಾಯಣ ಕುತಃ ಪ್ರತಿಪತ್ತ ಇತ್ಯತ ಉತ್ತಮ ಆಗಮ ವಿಜ್ಞೇಯ ಮಿತಿ. ಆಗಮ ವಿಜ್ಞೇಯಂ ಅಂದ್ರೇನು? ಶಾಸ್ತ್ರಯೋನಿತ್ವ ಅಂತ. ದೇವರನ್ನು ಎಲ್ಲಿಂದ ತಿಳಿಬೇಕು ನಾವು? ಶಾಸ್ತ್ರದಿಂದ ತಿಳಿಬೇಕೆ ಹೊರತು ಬೇರೆಯಿಂದ ತಿಳಿಯಲಿಕ್ಕೆ ಬರೋದಿಲ್ಲ. ರೂಪಜ್ಞಾನ ಯಾವುದರಿಂದ ಬರಬೇಕು? ಕಣ್ಣಿಂದ. ಸ್ಪರ್ಶಜ್ಞಾನ ಚರ್ಮದಿಂದ, ಗೊತ್ತಾನೆ? ಶಬ್ದಜ್ಞಾನ ಕಿವಿಯಿಂದ. ದೇವರ ಜ್ಞಾನ ಯಾವುದರಿಂದ ಬರಬೇಕು? ಶಾಸ್ತ್ರದಿಂದ ಬರಬೇಕು, ಬೇರೆಯಿಂದ ಬರೋದಿಲ್ಲ. ಅದಕ್ಕೆ ಆಗಮ ಅಂದರೂ ಒಂದೇ, ಶಾಸ್ತ್ರ ಅಂದರೂ ಒಂದೇ. ಕೃತ ಆಗಮೈಹಿ ಆಗಮ ವಿಜ್ಞೇಯಂ ಇದೆ. ಸರಿ, ಆಗಮ ಜ್ಞೇಯಂ ಅಂದರೆ ಸಾಕು, ಆಗಮ ವಿಜ್ಞೇಯಂ ಅದಕ್ಕೆ ಅಲ್ಲೊಂದು ಪ್ರಶ್ನೆ ಬಂದೆ. ಆಗಮ ಜ್ಞೇಯ ಬೇರೆ, ಆಗಮ ವಿಜ್ಞೇಯ ಬೇರೆ, ಅದನ್ನ ಕೇಳ್ತೀರಿ ಅಂತ ಕೇಳಿದರೆ, ವಿಜ್ಞೇಯಂ ಶಬ್ದಕ್ಕೆ ಎರಡು ಅರ್ಥ, ವಿ ಶಬ್ದಕ್ಕೆ ಎರಡು ಅರ್ಥ. ಒಂದೇನು, ಆಗಮೈಹಿ ವಿಶಿಷ್ಟತೆಯ ಜ್ಞೇಯಂ, ವಿಶಿಷ್ಟವಾಗಿ ತಿಳಿಲಿಕ್ಕೆ ಬರುತ್ತೆ. ಪ್ಲಸ್ ವಿಲಕ್ಷಣತೆಯ ಜ್ಞೇಯಂ, ಪರಮಾತ್ಮ ಡಿಫರೆಂಟ್ ಅಂತ ಗೊತ್ತಾಗೋದು ಆಗಮದಿಂದಾನೆ, ಪರಮಾತ್ಮ ಸ್ಪೆಷಲ್ ಅಂತ ಗೊತ್ತಾಗೋದು ಆಗಮದಿಂದಾನೆ. ಎರಡಕ್ಕೂ ಯಾವುದು ಆಧಾರ? ಆಗಮನೆ. ಅದಕ್ಕಾಗಿ ವಿಜ್ಞೇಯಂ ಅಂತ ಪದ ಉಪಯೋಗಿಸಿದರು. ಆಗಮೈಹಿ ವಿಶಿಷ್ಟತೆಯ ವಿಲಕ್ಷಣತೆಯ ಚ ಜ್ಞೇಯಂ. ಇದೆಲ್ಲ ಎಲ್ಲಿ ಉಪಯೋಗಿಸಬೇಕು ಅಂತ ಈಗ ಅಣುಭಾಷೆ ಶುರುವಾಗ್ತದೆ. ಏನಂತ? ವಿಷ್ಣುರೇವ ವಿಜಿಜ್ಞಾಸ್ಯ ಸರ್ವಕರ್ತ ಆಗಮೋದಿತ ಶುರುವಾಯಿತು. ನಾರಾಯಣ ಆದಮೇಲೆ ಮೊದಲನೇ ಶ್ಲೋಕ ಯಾವುದು? ಅದಾದಮೇಲೆ ವಿಷ್ಣುರೇವ ವಿಜಿಜ್ಞಾ, ಅಲ್ಲಿ ಶ್ರೀಕಾರ ಬರದೇ ಇಲ್ಲ ಅದಕ್ಕೆ, ಇದೆಲ್ಲ ಸೇರಿಸ್ಕೋಬೇಕಾಗ. ಜಿಜ್ಞಾಸ್ಯ ವಿಜಿಜ್ಞಾಸ್ಯ ವಿಶಿಷ್ಟತೆಯ ಜಿಜ್ಞಾಸ್ಯ ವಿಲಕ್ಷಣತೆಯ ಜಿಜ್ಞಾಸ್ಯ. ಆಗ ಅಣುಭಾಷ್ಯಕ್ಕೆ ಟೀಕಾ ಆಗದಾಗ ಅದು ಎಕ್ಸ್ಟೆಂಡ್ ಮಾಡ್ಕೊಳ್ಳೋದು ಹೋಗಿಬಿಟ್ರೆ ಒಂದು ಗ್ರಂಥ ಅಲ್ಲೇನೆ. ಯಾವಾಗಲೂ ಎ ಪ್ಲಸ್ ಬಿ ಹೋಲಿಸ್ಕೊಂಡು ಅದು ಒಂದೇ, ಬಿ ಪ್ಲಸ್ ಕೊಡ್ತಾ ಮತ್ತೆ ಹೊಸ ವಿಷಯ ಕಣ್ಣು ಬಿಚ್ಚ ಕೂತ್ಕೊಂಡ್ಬಿಡೋದು. ಅಂತ ಈ ರೀತಿ ಮಾಡ್ತಾವೆ ಎಂದೆಂದೂ ಜ್ಞಾನ ಬರೋದಿಲ್ಲ. ಒಂದು ಜ್ಞಾನ ಬಂದ್ರೆ ಏನು ಮಾಡ್ಕೋಬೇಕು? ಅದನ್ನು ಎಲ್ಲ ಕಡೆ ಅಪ್ಲೈ ಮಾಡ್ಕೋಬೇಕು. ಅದಿಲ್ಲದೆ ಹೋದರೆ ಅಧ್ಯಯನ ಟಿಪ್ಪಣಿ ಬರೆದವರೆಲ್ಲ ಆ ರೀತಿ ಪೂರ್ಣ ಅಪ್ಲೈ ಮಾಡಿಕೊಂಡು ದೊಡ್ಡ ದೊಡ್ಡ ಜ್ಞಾನಿಗಳಾಗಿ ಬರೀತಾರೆ. ಜಡಜೀವ ನಾರಾಯಣ ಕುತಃ ಪ್ರತಿಪತ್ತವೇ ಇತ್ಯಾದ ಉತ್ತಮ ಆಗಮ ವಿಜ್ಞೇಯವಿದೆ. ಆಗಮೈಹಿ ವಿಶಿಷ್ಟತೆಯ ವಿಲಕ್ಷಣತೆಯ ಚ ಜ್ಞೇಯಂ ಪ್ರತ್ಯಕ್ಷಾನುಮಾನಾಭ್ಯಾಂ ಅನ್ಯಥಾಪಿ ಜ್ಞಾಯತೆ ಇತ್ಯತ ಉಕ್ತಂ ಮೇಕೇತಿ. ಅಲ್ರಿ, ಆಗಮದಿಂದ ವಿಲಕ್ಷಣ ವಿಶಿಷ್ಟ ಹೇಳಿದಿರಿ, ಆ ದೇವರ ಬಗ್ಗೆ ಪ್ರತ್ಯಕ್ಷ ಅನುಮಾನ ಮಾಡಿದರೆ ದೇವರು ಇರಲಿಕ್ಕಿಲ್ಲ ಅನಿಸುತ್ತಲ್ಲ, ಯುಕ್ತಿಯಿಂದನೂ ಇರಲಿಕ್ಕಿಲ್ಲ ಅಂತ ಕೇಳಿದರೆ ಇದು ಸ್ಕೋಪೇ ಇಲ್ಲ ಯುಕ್ತಿ, ಗೊತ್ತಾಗ ಕುರುಡ ಇರ್ತಾನೆ. ರೂಪಜ್ಞಾನದ ಬಗ್ಗೆ ಗೆಸ್ ಮಾಡೋ ಯೋಗ್ಯತೆ ಕೂಡ ಅವನಿಗಿಲ್ಲ. ಅವನೇನು ಹೇಳಿದ್ರು ಕೂಡ ಏನವನು ಅವ್ನ ಮಾತು ಕೇಳಬೇಡಿ, ಕುರುಡ ಅಂದ್ಬಿಡ್ತಾರೆ ಮೂದಾಯ್ತಷ್ಟೇ. ಆದ್ದರಿಂದ ಪ್ರತ್ಯಕ್ಷಕ್ಕಾಗಲಿ ಅನುಮಾನಕ್ಕಾಗಲಿ ಏನಿಲ್ಲ, ಪರಮಾತ್ಮನಿಗೆ ಸ್ಕೋಪೇ ಇಲ್ಲ. ಬಿಯಾಂಡ್ ಪ್ರತ್ಯಕ್ಷ ಆ್ಯಂಡ್ ಬಿಯಾಂಡ್ ಅನುಮಾನ. ಆದ್ದರಿಂದ ದೇವ್ರ ಬಗ್ಗೆ ಎಂದು ಏನು ಮಾಡೋದಕ್ಕೆ ಹೋಗಬಾರ್ದು, ಇನ್ಫಾರ್ಮ್ ಮಾಡೋದಕ್ಕೆ ಹೋಗಬಾರ್ದು, ಕಣ್ಣಿಂದ ಕಾಣೋದಿಲ್ಲ ಅಂತ ಹೇಳಬಾರ್ದು. ಇತ್ಯಥ ಉಕ್ತಂ ಏಕೆ ಇತಿ ಆಗಮಾನಪೇಕ್ಷ ಆಗಮಾನಪೇ. ಇಲ್ಲ, ನಮ್ಮಲ್ಲೇ ನೋಡಿ, ಒಬ್ಬ ಡಾಕ್ಟರ್ ಹೇಳ್ತಾನೆ ಎಕ್ಸ್ರೇ ನೋಡಿ ಫ್ರ್ಯಾಕ್ಚರ್ ಆಗಿದೆ ಅಂತೇಳಿ, ಇನ್ನೊಬ್ರು ಹಾಗೆ ನೋಡ್ತಾನೆ ಇಲ್ಲ ಅಂತ ಹೇಳ್ತಾನೆ. ಯಾರ ಮಾತು ಪ್ರಮಾಣ ಈಗ? ಯಾಕೆ ಅವ್ನು ಯಾವುದನ್ನು ನೋಡಿ ಹೇಳಬೇಕೋ ಅದನ್ನು ನೋಡಿ ಹೇಳ್ತಿದ್ದಾನೆ. ಇವನೇನು ಮಾಡ್ತಾನೆ? ಬೇರೆ ಅಂತ ಹೇಳಿದುಕೊಂಡಿದ್ದ. ಇಲ್ಲೇ ನೋಡಿ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಆದ್ದರಿಂದ ಯಾವುದು ಟೆಸ್ಟ್ ಮಾಡಿ ಯಾರು ಹೇಳಬೇಕು ಅದು ಹೇಳಿದರೆ ಮಾತ್ರ ವ್ಯಾಲಿಡಿಟಿ, ಹೊರತು ಹೇಳಿದ್ರೆ ವ್ಯಾಲಿಡಿಟಿ ಇಲ್ಲ. ಜ್ಞಾಯತೆ ಇತ್ಯತ ಉಕ್ತ ಮೇಕಿ ಆಗಮಾನಪೇಕ್ಷ ಪ್ರತ್ಯಕ್ಷಾದೇಹೇ ನಾರಾಯಣಸ ಸದೋಷತ್ವಾದೌ ಪ್ರವೃತ್ತಿ ಅನುಪಪತ್ತೇಹೇ ತದಪೇಕ್ಷಾಯಂಚ ಉಪಜೀವಿ ವಿರೋಧೇನ ನತಸ್ಯ ತತ್ರ ಪ್ರಾಮಾಣ್ಯಮಿತಿ ಭಾವ. ಏನು ಅರ್ಥ ಆಯ್ತೀಗ? ಆಗಮಾನಪೇಕ್ಷ ಪ್ರತ್ಯಕ್ಷಾದೇಹೇ, ಆಗಮವನ್ನು ಅವಲಂಬಿಸದೇ ಇರತಕ್ಕಂಥ ಪ್ರತ್ಯಕ್ಷ ಮತ್ತು ಅನುಮಾನಗಳಿಗೆ ನಾರಾಯಣಸ ಸದೋಷತ್ವಾದೌ ಪ್ರವೃತ್ತಿ ಅನುಪಪತ್ತೇಹೇ. ಪರಮಾತ್ಮನ ಬಗ್ಗೆ ಹೇಳೋ ಚಾನ್ಸೇ ಅದಿಲ್ಲ. ಒಬ್ಬ ಕುರುಡ ಇರ್ತಾನೆ, ಒಂದು ವಸ್ತುವನ್ನು ಬಿಳಿ ಅಂತ ಹೇಳೋದಕ್ಕೆ ಬರೋದಿಲ್ಲ, ಅಲ್ಲ ಕೆಂಪು ಅಂತ ಹೇಳೋದಕ್ಕೂ ಬರೋದಿಲ್ಲ ಅವನಿಗೆ. ಯಾಕೆ? ಅವನಿಗೆ ಕಣ್ಣಿಲ್ಲ ಅಂದರೆ ಒಂದ್ರ ಬಗ್ಗೆ ಯಾರು ಅಥಾರಿಟಿ ಆಗ್ತಾ ಇರೋದು ಕೇಳಿದ್ರೆ ಯಾವ್ದ್ರ ಬಗ್ಗೆ ಅಥಾರಿಟಿ ಆಗೋದೆ? ಪ್ರತ್ಯಕ್ಷ ಆಗೋದು ಟೋಟಲಿ ಏನಾಗುತ್ತೆ ದೇವರ ಬಗ್ಗೆ ಮಾತಾಡಕ್ಕೆ ಹೊರಟಾಗ ಬಿಕಮ್ಸ್ ಇನ್ವ್ಯಾಲಿಡ್, ಅನುಮಾನ ಏನಾಗುತ್ತೆ ಇನ್ವ್ಯಾಲಿಡ್. ಅದಕ್ಕಾಗಿ ಪ್ರವೃತ್ತಿ ಅನುಪತ್ತೇ ಬಿಯಾಂಡ್ ದಿ ಸ್ಕೋಪ್ ಅಂದ್ಮೇಲೆ ಮತ್ತೆ ಹೇಳಬಾರದು. ತದಪೇಕ್ಷಾಯಾಂಚ ಉಪಜೀವ ವಿರೋಧೇನ ನತಸ್ಯ ತತ್ರ ಪ್ರಾಮಾಣ್ಯವಿತಿ ಭಾವ. ತದಪೇಕ್ಷಾಯಾಂಚ ಉಪಜೀವ ಮೆಡಿಕಲ್ ಸ್ಟೋರಿಗೆ ಹೋದ ಅಕ್ಕಿ ಕೇಳಿದ ಇಲ್ಲ ಅಂತ ಸ್ವಲ್ಪ ಕೊಡಿರಿಂದ ಕೊನೆಗೆ ಸ್ವಲ್ಪ ಕೊಡೋದೇನು ಬರ್ತದೆ ಅದಕ್ಕೆ ಇಲ್ಲ ಅಂದ್ಮೇಲೆ ಏನರ್ಥ ಎಷ್ಟು ಇಲ್ಲ ಅಂತ. ಪ್ರತ್ಯಕ್ಷಕ್ಕೆ ಎಷ್ಟು ಸ್ಕೋಪ್ ಇಲ್ಲ, ಅನುಮಾನಕ್ಕೆ ಎಷ್ಟು ಸ್ಕೋಪ್ ಇಲ್ಲ. ಇದೆಲ್ಲ ಆದಾಗ ಬಿಟ್ಟು ಏನು ಮಾಡಿಬಿಡ್ತಾರೆ, ದೇವರಿಲ್ಲ ಕಣ್ಣಿಗೆ ಕಾಣೋದಿಲ್ಲ, ದೇವರು ಇದ್ರೆ ಕಣ್ಣಿಗೆ ಕಾಣಬೇಕಾಗಿತ್ತು ಆದ್ದರಿಂದ ಇಲ್ಲ. ಇವೆಲ್ಲ ಎಂಥ ಕೆಲಸಗಳಿವೆಲ್ಲ ಟೋಟಲಿ ಇರಲೆಂಟ್ ಕ್ವಶನ್ಸ್. ಇದು ಅವನಿಗೇನು ಗೊತ್ತಿಲ್ಲ, ಫಸ್ಟು ದೇವರು ಯಾರು ಅಂತಲೇ ಗೊತ್ತಿಲ್ಲ. ದೇವರು ಯಾರು ಮೂಲತಃ ಅಬೌ ಸೆನ್ಸಸ್ ಅಂದಮೇಲೆ ಸೆನ್ಸಸ್ಸಿಗೆ ಕಾಣೋದಿಲ್ಲ ಅಂದ್ರೆ ಕಂಡ್ರೆ ಅಬೌ ಸೆನ್ಸಸ್ ಆಗ್ತಾನೆ ಇದ್ದಿಲ್ಲ ಫಸ್ಟು, ಅದನ್ನು ಹೇಳಬಾರ್ದು. ಹಾಂ, ಏನು ಏನು ಮಾಡ್ತೀವಿ ಯುಕ್ತಿ ನಾವು, ಎಂಥ ಯುಕ್ತಿ ಅದು? ಹಾಂ, ಬೇಸಡ್ ಯುಕ್ತಿ ಅದು, ಗೊತ್ತಾಯ್ತು. ಹಾಗೆ ಹೇಳಿದ್ರೆ ಪ್ರಯೋಜನ ಇಲ್ಲ, ಆಗ ಬಂದ ಬೇಸ್ ಮೇಲೆ ಹೇಳಿದ್ರೆ ಯುಕ್ತಿ ಆಗುತ್ತೆ. ಬರೀ ಯುಕ್ತಿಗೆ ಸ್ಕೋಪ್ ಇಲ್ಲ, ಎಲ್ಲಿ ಯುಕ್ತಿಗೆ ಸ್ಕೋಪ್ ಇಲ್ಲ ಅಂತಾರೋ ಅದಕ್ಕೇನರ್ಥ? ಆಗಮ ಬೇಸರ ಅಲ್ಲದ ಯುಕ್ತಿ ಸ್ಕೋಪ್ ಇಲ್ಲ ಅಂತರ್ಥ. ಎಲ್ಲಿ ಪ್ರತ್ಯಕ್ಷ ಸ್ಕೋಪ್ ಇಲ್ಲ ಅಂತಾರೋ, ಯೋಗಿ ಪ್ರತ್ಯಕ್ಷಕ್ಕೆ ಅಪ್ಲೈ ಆಗೋದಿಲ್ಲ. ಯೋಗಿ ಪ್ರತ್ಯಕ್ಷಕ್ಕೆ ಏನು ಸಾಕು, ಡೈರೆಕ್ಟಾಗಿ ಕಾಣಿಸ್ತಾರೆ ದೇವರು, ಇದು ಬೇಕಾಗಿಲ್ಲ. ಅರ್ಥ ಮಾಡಿಕೊಂಡು ಎಲ್ಲಿ ಪ್ರತ್ಯಕ್ಷ ಅಂತ ಹೇಳ್ತೇವೋ ಆಡಿದರೆ ಪ್ರತ್ಯಕ್ಷ ಅಂತ ಅರ್ಥ. ಇಲ್ಲಿ ಯುಕ್ತಿ ಅಂತ ಹೇಳ್ತೇವೋ ಏನರ್ಥ ಅದಕ್ಕೆ? ಆಗಮದ ಹೆಲ್ಪ್ ಇಲ್ಲದೇ ಇರೋ ಯುಕ್ತಿ ಅಂತ. ಆಗಮದ ಹೆಲ್ಪ್ ಇರೋ ಯುಕ್ತಿ ತಪ್ಪು ಮಾಡೋದೇ ಇಲ್ಲ, ಅರ್ಥ ಆಯ್ತಾ? ಈಗ ತಪ್ಪು ಮಾಡೋದೇ ಇಲ್ಲ, ಅದರಿಂದ ಅದು ಪ್ರಾಬ್ಲಮೇ ಇಲ್ಲ. ಆಗಮಾನಪೇಕ್ಷಸ್ಯ ಪ್ರತ್ಯಕ್ಷಾದೇಹೇ ನಾರಾಯಣಸ್ಯ ಸದೋಷತ್ವಾದೋ ಪ್ರವೃತ್ತಿ ಅನುಪತ್ತೇ ತದಪೇಕ್ಷಾಯಾಂಚ ಉಪಜೀವ ವಿರೋಧೇನ ತತಸ್ಯ ತತ್ರ ಪ್ರಾಮಾಣ್ಯವಿತಿ ಭಾವ. ತಥಾಪಿ ಪಾಶುಪತಾದ್ಯಾಗಮೈ ಅನ್ಯಥಾಪಿ ದೃಶ್ಯತೆ ಜ್ಞಾಯತೆ ಇತ್ಯತ ಉಕ್ತಂ. ಅಲ್ಲಿಗೂ ಬಿಡಲಿಲ್ಲ, ಮತ್ತೊಂದು ಪ್ರಶ್ನೆ ಆಗಿದೆ. ಆಯ್ತು, ಆಗಮ ತಗೊಂಡ್ರು ಕೂಡ ಪಾಶುಪತ ಆಗಮ ಏನೇನು ಹೇಳುತ್ತಲ್ಲ ರೀ, ಶುರು ಮಾಡ್ದೆ. ನಾವು ಹೇಳಿದ್ರೆ ಕೇಳಬೇಡಿ, ಪಾಶುಪತ ಆಗಮ ಹೇಳುತ್ತಲ್ಲ ಅಂತ ಕೇಳಿದರೆ ಅದಕ್ಕೆ ಹೇಳ್ತಾರೆ ಸದಾಗಮೈಕ ವಿಜ್ಞೇಯಂ. ಅದೇನಲ್ಲ ಅದು, ಸದಾಗಮ ಇನ್ವ್ಯಾಲಿಡ್ ಆಗಮ. ಇನ್ವ್ಯಾಲಿಡ್ ಆಗಮ ಅಂತ ದೇವರು ತಿಳಿದ್ರೆ ಕೊಟ್ಟಿಲ್ಲ. ಯಾವ್ದಾಗಬೇಕಾಗ? ಸದಾಗಮ, ಸತ್ಯಾತಕ್ಕೆ, ಆಗಮಯಾತಕ್ಕೆ, ವಿಯಾತಕ್ಕೆ, ಜ್ಞೇಯಾತಕ್ಕೆ, ಅಷ್ಟು ಪದ ಬಿಡಿಸಿದ್ರೆ. ಹಾಂ, ಯಾವ್ದನ್ನ? ಅಲ್ಲ ಅಲ್ಲ, ಸತ್ ಅಂದ್ರೆ ನಿರ್ದುಷ್ಟ, ದೋಷವಿಲ್ಲದ ಆಗಮ ಸದಾ. ಅದು ಇನ್ನೊಂದು ರೀತಿ ಅರ್ಥ. ಅಲ್ಲ, ಸಮ್ಯಕ್ ಅಲ್ಲ, ಉತ್ತಮ ಅಂತ. ಉತ್ತಮ ಆಗಮಗಳಿಂದ ಅಥವಾ ಉತ್ತಮ ಆಗಮ ಅಂದ್ರೆ ಯಾವುದು? ದೋಷವಿಲ್ಲದ ಆಗಮ ಅಂತ ತಿಳಿಯಲ್ಪಡ್ತಾನೆ. ಪಾಶುಪತ ಆಗಮ ಎಂಥದ್ದು? ದೋಷ ಇರ ಆಗಮ. ಸಿಟ್ಟು ಬರುತ್ತವ್ರು ಯಾಕೆ ಬೈತೇರಿ ಅಂದ್ರೆ, ವಾಕ್ಯರ ಧ್ವಂತ ರುದ್ರ ಮಹಾಬಾಹು ಮೋಹಶಾಸ್ತ್ರಾಧಿಕಾರ ಅಂತ ಹೊರಟಿರು. ಬರೆದ ರುದ್ರದೇವರು ಹೇಳ್ತಾರೆ, ನಾವು ಬರೆದಿದ್ದು ಜಾತಕ್ಕೋಸ್ಕರ ಬರೆದಿದ್ದೇವೆ ಇದನ್ನ, ಮೋಹಕ್ಕೋಸ್ಕರ. ದೇರ್ಫೋರ್ ದುರಾಗಮ ಅಂತ ಅಲ್ಲೇ ಪ್ರೂವ್ ಆಗೋಯ್ತು. ಆದ್ರೆ ಇವೆಲ್ಲ ಎಂಥವುಗಳಿವು? ಸದಾಗಮ. ಆಚಾರ್ಯ ಸರ್ವಭೂತ ಸದಾಗಮ ಯಾತಕ್ಕೆ? ದೇವರು ಕಳಿಸಿ ಆನಂದಯೇ ಸುಮುಖ ಭೂಷಿತ ಭೂಮಿ ಭಾಗ ಜ್ಞಾನಾರ್ಥಮೇವ ಯದಭೂತ್ ಅಸುದೇವ ಏಷ ಅಂತ ಹೇಳಿರೋದ್ರಿಂದ ಏನಿದು? ಸದಾಗಮ. ಅದೇನದು? ಸದಾಗಮ ಅಲ್ಲ. ಆದ್ದರಿಂದ ಸದಾಗಮೈಕ ವಿಜ್ಞೇಯಂ. ಸದಾಗಮಗಳಿಂದ ವಿಷ್ಣು ಸರ್ವೋತ್ತಮತ್ವ, ವಿಷ್ಣುವಿನ ಜೀವೇಶ್ವರ ಎಲ್ಲ ಜೀವಾದಿ ಭಿನ್ನತ್ವ ಎಲ್ಲ ಗೊತ್ತಾಗೋದ್ರಿಂದ ಅದನ್ನು ತಿಳಿಬೇಕು. ಸದಿತಿ ಅದು ಸತ್ ಸತ್ ಸಂತ್ಯಾಸೋ ಆಗಮಶ್ಚ ಸದಾಗಮ. ಸತ್ ಅಂದ್ರೆ ಉತ್ತಮ, ಉತ್ತಮ ಅಂದ್ರೆ ದೋಷರಹಿತ. ದೋಷರಹಿತವಾದ ಶಾಸ್ತ್ರಗಳಿಂದ ತಿಳಿಯಲ್ಪಡತಕ್ಕಂತಹ ದೋಷರಹಿತವಾದ ಶಾಸ್ತ್ರಗಳು. ದೋಷರಹಿತ ಮುಂದೆಲ್ಲ ಲಿಸ್ಟ್ ಕೊಡ್ತಾರೆ, ಯಾವುದು ಅಂತ ಹೇಳೋದಕ್ಕೆ ಲಿಸ್ಟ್ ಕೊಡ್ತಾರೆ. ಅಯೋಗ್ಯ ಜನ ವ್ಯಾಮೋಹನಾಯ ಪ್ರಣೀತಾನಾಂ ತೇಷಾಂ ದುರಾಗಮತ್ವಾತ್ ನ ತದುಕ್ತ ಪ್ರಕಾರೇಣ ಜ್ಞೇಯ. ಪಾಶುಪತಾದಿ ಆಗಮಗಳೆಲ್ಲ ಅಯೋಗ್ಯ ಜನರ ಮೋಹನಕ್ಕೋಸ್ಕರ ಬರೆಯಲ್ಪಟ್ಟಿರೋದ್ರಿಂದ ಅವು ಏನವು? ದುರಾಗಮಗಳು. ಆದ್ದರಿಂದ ಅವುಗಳಿಂದ ರೆಫರ್ ಮಾಡಲಿಕ್ಕೆ ಹೋಗಲೇಬಾರದು. ಎಷ್ಟು ಸತ್ಯ ಯಾವುದೋ ಬುಕ್ಸ್ ನೋಡಿರ್ತಾರೆ, ಕೆಳ ಲಿಸ್ಟ್ ಕೊಟ್ಟಿರ್ತಾರೆ ಬುಕ್ಸ್ ಫಾರ್ ರೆಫರೆನ್ಸ್. ಅದರ ವ್ಯಾಲಿಡ್ಡೆ ಹೊರತು ಉಳಿದೆಲ್ಲ ಓದಿದ್ರೆ ವ್ಯಾಲಿಡ್ ಅಲ್ಲ. ಅರ್ಥ ಆಯ್ತಾ? ಈಗ ಟೆಕ್ಸ್ಟ್ ಬುಕ್ ಪ್ರಿಸ್ಕ್ರೈಬ್ ಮಾಡಿರ್ತಾರೆ, ಬೇರೆದ್ರೆ ಓದಿರಲಿಲ್ಲ, ಅದನ್ನು ಓದಿದರೆ ಅದರಲ್ಲೇ ಪ್ರಶ್ನೆ ಬರೋದು. ಪ್ರಿಸ್ಕ್ರೈಬ್ ಅಂತ ಏನು ಅರ್ಥ ಮಾಡ್ತೇವೆ, ಅದರಿಂದ ತಿಳಿಬೇಕೇ ಹೊರತು ನಾನ್ ಪ್ರಿಸ್ಕ್ರೈಬ್ ಅಂತ ಕೆಲಸ ಆಗೋದಿಲ್ಲ. ಇಷ್ಟು ತಿಳಿಸಿ ಸದುಕ್ತ ಪ್ರಕಾರ ಏನೈತಿ ಗೇಮ್. ಅಲ್ಲಿಗೊಂದು ಘಟ್ಟ ಇಲ್ಲಿ ಇಳಿಸಿರೋಣ, ಮುಂದಿನ್ನೂ ಸಾಕಷ್ಟು ಎಕ್ಸ್ಪ್ಲೇನ್ ಮಾಡಿ ಎಲ್ಲ ಹೇಳ್ತಾರೆ. ಅದು ಮತ್ತೆ ಪಾಠ ಇರೋದು ಏಕಾದಶಿ ದಿವಸ, ಅಲ್ಲಿವರು ಊರಲ್ಲಿ ಇರೋದಿಲ್ಲ, ಏಕಾದಶಿ ಪಾಠ ಇರುತ್ತೆ, ಕಠಿಣ ಆಗುತ್ತೆ. ಸರ್ವೇಂದ್ರಿಯ ಪ್ರೇರಕೇಣ ಹೇಳ್ತೀನಿ, ಅದು ಬಂದಾಗ ಹೇಳ್ತೀನಿ, ನೆಕ್ಸ್ಟ್ ಟೈಮ್ ಮಾಡಿ. ಸರ್ವೇಂದ್ರಿಯ ಪ್ರೇರಕೇಣ ಈ ಪ್ರಾಣ